ಶಿರಹ, ತಲೆಯೆಲ್ಲ ಬೆಳಗಾಗೋಗ್ಬಿಟ್ಟಿದೆ, ಮೈಯೆಲ್ಲ ನಡುತ್ತೆ, ನರನಾಡಿ ಎದ್ದು ಕಾಣ್ತಾ ಇದೆ. ಹಣ್ಣು ಮುದುಕರು, ಇವಳು 8 ವರ್ಷದ ಹುಡುಗಿ, ಇವಳು ಏನಂತ ಮದುವೆ ಮಾಡಿಕೊಡಬೇಕು, ಇಂಥ ಧರ್ಮ ಸಂಕಟ ಅಂತ ಕರೀತಾ ಇದ್ದಾರೆ. ಉಳಿದವರಾಗಿದ್ರೆ ಹೋಗ್ರಿ ಆಚಾರ್ಯ ಬೈದು ಕಳಿಸಿಬಿಡ್ತಿದ್ರು. ಯಾರು ಬ್ರಾಹ್ಮಣ ಸಾಹಸ ಭಾರಿ ಕಷ್ಟ, ಬ್ರಹ್ಮದಂಡ ಅಂತ ಕರೆ, ಬ್ರಹ್ಮದಂಡ ಹತಃ ಹತಃ, ಎಂಥ ಶಸ್ತ್ರಾಸ್ತ್ರಕ್ಕೆ ಬೇಕಾದ್ರೂ ಮನುಷ್ಯ ಸಿಕ್ಕಿ ಬದುಕಿದ್ರು ಬದುಕಿಯ, ಈ ಬ್ರಾಹ್ಮಣರ ಶಾಪಕ್ಕೆ ಬದುಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಹಂ ವಿಶಂಕೆ ಸುರರಾಜ ವಜ್ರಾತ್ ನ ತ್ರಕ್ಷ ಶೂಲಾತ್ ನ ಯಮಸ್ಯ ದಂಡಾತ್ ನಾಜ್ಞರ್ಕ ವಿತ್ತ ಹೇಳ್ತಾರೆ, ವಿತ್ತಪ ಅಸ್ತ್ರಾತ್ ಆದ ಶಂಕೆ ಭೃಶಂ ಬ್ರಹ್ಮ ಕುಲಾವಮಾನ. ಭಾಗವತದ ಪುರಾಣದ ಮಾತು, ಯಾವ ದೇವತೆಗಳ ಭೂಲೋಕದ ಅಸ್ತ್ರಗಳು ಬಿಟ್ಟುಬಿಡಿ, ದೇವತೆಗಳ ಶಸ್ತ್ರದಿಂದ ಕೂಡ ಮನುಷ್ಯ ಬದುಕಿದ್ರೂ ಬದುಕಿಯಾರು, ಬ್ರಾಹ್ಮಣರ ಶಾಪದಿಂದ ಬದುಕೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗಾಬರಿ, ಶಾಪದವಳಿಗೆ ತಯಾರು ಕೊಡೋದಿಲ್ಲ ಅಂದ್ರೆ ಶಾಪ ಕೊಡ್ತಾರ ಅವರು. ಇವತ್ತು ನಮಗೆ ಗೊತ್ತಿಲ್ಲ, ಎದುರಾಗಿ ಕೊಡೋದೇ ಬ್ರಾಹ್ಮಣರು ಸಾಮಾನ್ಯ, ಭಾರಿ ತಪ್ಪು ಹಗಲ ಮಾಡಬಾರದು. ಅವರಲ್ಲಿ ಸಿದ್ಧಿ ಇರ್ತದೆ, ಅವರ ಹಿಂದಿನವ್ರು ಮಾಡಿದ ಅವನ ಅಯೋಗ್ಯ ಇರಬಹುದು, ಹಿಂದಿನವ್ರು ಮಾಡಿದ ಪುಣ್ಯ ಕಾಪಾಡ್ತದೆ ಅಂತ ಹೇಳ್ತಾರೆ. ಹಿಂದಿನವರು ಮಾಡಿದ ಪುಣ್ಯ ಅವನ್ನು ಕಾಪಾಡ್ತಾ ಇರ್ತದೆ. ಅದು ವಿದುರನೀತಿಯಲ್ಲಿ ಹೇಳ್ತಾರೆ, ಸಂಭಾವ್ಯಂ ಬ್ರಾಹ್ಮಣೇ ತಪಃ. ಬ್ರಾಹ್ಮಣ ಅಂದ್ರೆ ತಪಸ್ಸಿರುತ್ತೆ, ಅಶು ಮಾಡ್ಕೊಂಡ್ಬಿಡ್ಬೇಕಂತೆ. ಹೇಗೆಂದ್ರೆ ಹುತ್ತ ಇದ್ರೆ ಹಾವಿರುತ್ತೆ ಅಂತ ಹೇಳಿದ್ರು ಹಾಗೆ, ಹುತ್ತ ಇದ್ರೆ ಹಾವಿರುತ್ತೆ, ಹಾವಿದ್ರೆ ವಿಷ ಇರುತ್ತೆ. ನಾವು ಟೆಸ್ಟ್ ಮಾಡಕ್ ಹೋಗ್ಬಾರ್ದು, ವಿಷದ ಹೋದಲ್ಲ ಕಚ್ಕೊಂಡು ನೋಡ್ತಾರೆ, ಯಾರು ಕರೆಂಟ್ ಇದೆಯಲ್ಲ ಕೈ ಇಟ್ಟು ನೋಡ್ತಾರ ಕರೆಂಟ್ ಇದೆಯಲ್ಲ ಅಂತ ಹೇಳಿ. ಇಲ್ಲ ಸರ್, ಇದ್ರ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಅದಕ್ಕೆ ಟೆಸ್ಟ್ ಮಾಡಕ್ ಹೋಗ್ಬಾರ್ದು. ಬ್ರಾಹ್ಮಣ ಅವ್ರ ಪಾಡಿ ಅವರು ನಮ್ಮ ಪಾಡಿ ಇರೋ, ನಮಸ್ಕಾರ ಹಾಕಿ ನಮ್ಮ ಗಡ್ಡೆ ಅನ್ನೋಗ್ತದೆ, ಮುಗಿದೋಯ್ತು ಅಷ್ಟೇ, ಫ್ರೀ ಆಗಿರ್ಬೋದು. ಅವ್ರ ಪಾಪ ಅವ್ರ ಅನುಭವಿಸ್ತಾರ, ಅವಾಗ ಯೋಚನೆ ಮಾಡಬೇಕು. ಇದು ಬ್ರಾಹ್ಮಣರ ಬಗ್ಗೆ ನಡ್ಕೊಳ್ಬೇಕಾದ ರೀತಿ. ಅದು ಯೋಚನೆ ಮಾಡ್ದ, ಇವ್ರು ಇಲ್ಲ ಅಂದ್ರೂ ಭಾರಿ ಪ್ರಾಬ್ಲಮ್, ಈಗ ನಾಶ ಮಾಡಿಬಿಡ್ತಾರೆ. ಮದುವೆ ಮಾಡಿಕೊಟ್ರೆ ಮಗಳಿಗೆ ಪ್ರಾಬ್ಲಮ್, ಮದುವೆ ಮಾಡ್ಕೊಂಡ್ರೆ ನನಗೆ ಪ್ರಾಬ್ಲಮ್. ಭಾರಿ ಬುದ್ಧಿವಂತಿಕೆ ಮಾಡ್ದ ಸ್ವಾಮಿ, ನಮ್ಮ ಕಥೆ ಕೇಳಿರ್ತೇವೆ, ಒಳ್ಳೆ ಪ್ಲಾನ್ ಮಾಡ್ತಾರ ಅಂತ. ಇಲ್ಲ ಅಂದಿರಬಾರ್ದು, ಕೊಟ್ಟಿರಬಾರ್ದು. ಅದಕ್ಕೇನ್ ಮಾಡ್ದ ಗೊತ್ತಾ, ನೋಡಿ ನಮ್ಮಲ್ಲಿ ಪದ್ಧತಿ ಇದೆ. ಕನ್ಯಾಶುಲ್ಕ ತಗೊಂಡು ಮದುವೆ ಮಾಡಿಕೊಡೋ ನಮ್ಮ ಅಭ್ಯಾಸ. ವರದಕ್ಷಿಣೆ ಗಿಡಿಸಿದ್ರೆ ಕೊಡೋರಲ್ಲ, ನಾವು ಕನ್ಯಾಶುಲ್ಕ ತಗೋತೇವೆ. ಆಯ್ತು ಕೊಡ್ತೇನೆ ಅಂದ್ರು, ಬಿಡಲಿಲ್ಲ ಅನ್ನು ಕೊಡ್ತೇನೆ, ಎಷ್ಟು ಕೇಳಿದ್ರು ಕೊಡ್ತೇನೆ ಅಂದ್ರು. ಆ ಹಣಗಿನ ಕೇಳೋದಿಲ್ಲ ನಾವು, ನಮಗೆ ಕುದುರೆಗಳೇ ತಂದುಕೊಡ್ಬೇಕು. ಅನ್ನು ತರಲಕ್ಕೆ ತಯಾರವರು. ಆ ಕುದುರೆ ಅಂತಿಂತ ಕುದುರೆ ಜತಗ ಕುದುರೆ ತಂದ್ರೆ ಏನ್ ಮಾಡ್ಬೇಕು, ಅವೆಲ್ಲ ತರಬಾರದು. ಎಂತ ಕುದುರೆ ಇರಬೇಕು ಗೊತ್ತಾ, ಏಕತ ಶ್ಯಾಮಕರಣಾನ ಹಯಾನಾಂ ಚಂದ್ರವರ್ಚಸ. ಬೆಳ್ಳಗಿರಬೇಕು ಕುದುರೆಗಳು, ಅಚ್ಚೆ ಬಿಡಿ ಬಣ್ಣ. ಹ್ಞೂ ತರ್ತೇನೆ ಅಂತ ಅವಸರ ಪಡಬೇಡಿ, ಇನ್ನೊಂದು ಕರಾರಿದೆ ಅಂತ ಹೇಳ್ತಾರೆ. ಅದಕ್ಕೆ ಕಿವಿ ಮಾತ್ರ ಕಪ್ಪಿರಬೇಕು, ಎಡಗಿವಿ ಕಪ್ಪಿರಬೇಕಷ್ಟೇ. ಒಂದು ಕಿವಿ ಕಪ್ಪಿರಬೇಕು, ಉಳಿದ ಮೈಯೆಲ್ಲ ಬೆಳಗಿರಬೇಕು. ರಾಜ ಎಷ್ಟು ಬುದ್ಧಿವಂತ ಆದ್ರೆ ಒಂದೂ ಸಿಗೋದಿಲ್ಲ ಅಂತದು, ಒಂದೂ ಸಿಗೋದಿಲ್ಲ. ಸುಬಿ ಸೇಫರ್ ಸೈಡ್ 1,000 ತಂದುಕೊಡ್ಬೇಕು ಅಂತ ಕೇಳಿಬಿಡ್ತಾರೆ. ಒಂದಲ್ಲ 1,000 ತಂದುಕೊಡ್ಬೇಕು ಅಂದ್ರೆ ಏನೇನು ಮಾಡಿದ್ರೆ ಸಿಗಬಾರದು ಅಂತ ಯೋಚನೆ ಮಾಡಿದ್ರೆ, ರುಚಿ ಎಂತವ್ರು ಗೊತ್ತಾ, ರುಚಿಕರು ಮದುವೆ ಏರ್ಪಾಡು ಮಾಡ್ಕೊ ತರ್ತೀನಿ ಅಂತ ಹೇಳ್ತಾರೆ. ಮದುವೆ ತಯಾರು ಮಾಡ್ಕೊ ಬಂದೇ ಬಿಡ್ತೀನಿ ಅಂತ ಹೇಳ್ತಾರೆ. ಈ ಬ್ರಾಹ್ಮಣರ ವಿಶ್ವಾಸ ಅಂದ್ರೆ, ಯಾಕೆ ಶಾಸ್ತ್ರ ನಂಬಿದವರು. ಯಾವುದೇ ಒಂದು ಭೌತಿಕವಾದ ವಿದ್ಯೆ ಮಾಡದೆ ಇರೋ ಕೆಲಸವನ್ನು ಶಾಸ್ತ್ರ ವಿದ್ಯೆ ಮಾಡ್ತದೆ. ಆಚಾರ್ಯ ಹೇಳ್ತಾರೆ ಅಣುಭಾಷ್ಯದಲ್ಲಿ, ಸರ್ವೇಪಿ ಪುರುಷಾರ್ಥಾಶ್ಯುಹು ಜ್ಞಾನಾದೇವರ ಸಂಶಯ. ಜ್ಞಾನ ಅಪುರುಷ ಜ್ಞಾನ ಬಂತು ಅಂದ್ರೆ ಎಲ್ಲ ಕೈಲಿದ್ದಾಗಲೇ, ಅಷ್ಟು ಶಕ್ತಿ ಇದೆ ಜ್ಞಾನಕ್ಕೆ. ಅದು ನಮಗೆ ಗೊತ್ತಾಗಿಲ್ಲ. ಮತ್ತೆ ಲೌಕಿಕ ಜ್ಞಾನದ ಮಹತ್ವ ನಮಗೆ ಗೊತ್ತಿದೆ. ವಾರಾನ್ನದ ಹುಡುಗ ಫಸ್ಟ್ ರ್ಯಾಂಕ್ ಬಂದು ಓದಿಬಿಟ್ಟ, ಇನ್ನು ಕೂತಲ್ಲೇ ಮನೆ ಚೆಕ್ ಬರ್ಕೊಡ್ತಾ ಹೋಗ್ತಾನೆ. ಮನೆ ಬಂತು, ಕಾರ್ ಬಂತು, ಸ್ಕೂಟರ್ ಬಂತು, ಎಲ್ಲ ಲೌಕಿಕ ವಿದ್ಯೆ ಓದಿದ್ರೆ ಫಲ ಅಷ್ಟು ಬಂತು ಅವನಿಗೆ. ಇದು ಅಧ್ಯಾತ್ಮ ವಿದ್ಯೆ ಓದಿಬಿಟ್ರೆ ಅವನಿಗೆ ಸಿಗಲಾರದ್ದೇ ಇಲ್ಲ. ಅಂತ ಒಂದು ಅನುಭವ ಶಕ್ತಿ ಬರುತ್ತದೆ, ಗೊತ್ತಿತ್ತು ತರ್ತೇನೆ ಅಂತ ಹೇಳಿದ್ರು. ಹೋಗಿ ಸೀ ಹುಡ್ಕೊಂಡು ಹೋಗ್ಲೇ ಇಲ್ಲ, ವರುಣನ ಹತ್ರ ಹೋದ್ರು, ಸಮುದ್ರಕ್ಕೆ ಹೋದ್ರು. ವರುಣರಾಜ ಎದ್ದು ಬರ್ತಾರೆ, ಮನೆಯಿಂದ ಯಜಮಾನ ಬಂದ ಹಾಗೆ ಎದ್ದು ಬರ್ತಾರೆ. ಏನು ಬೇಕು ಸ್ವಾಮಿಗಳು, ನಿಮ್ಗೆ ಏನು ಬೇಕು ಕೇಳಿ ಅಂತ ಹೇಳಿದ್ದಾರೆ. ಬ್ರಾಹ್ಮಣರು ಅವ್ರು ಕೇಳಿದ್ದು ಕೊಡಬಾರದ, ನಾವು ಏನ್ ಬೇಕು ಅಂತ ಕೇಳಿಕೊಡ್ಬೇಕಂತ, ಅದು ದೊಡ್ಡದು. ಬಂದದ್ದು ಏನೋ ಕೊಟ್ಟು ಕಳಿಸಿಬಿಡೋದಲ್ಲ, ಅವ್ರು ಕೇಳಿದ್ದು ಕೊಟ್ರೆ ಪುಣ್ಯ ಜಾಸ್ತಿ ಅಂತೆ. ನಿಮಗೇನು ಬೇಕು ಕೇಳಿ ಅಂತ ಕೇಳಿದ. ನೋಡು ನಾ ಮದುವೆ ಆಗಬೇಕಾಗಿದೆ ವರುಣ, ನನಗೆ 1,000 ಕುದುರೆಗಳು ಬೇಕು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು, 1,000 ಕುದುರೆ ಬೇಕು ಅಂದ್ರೆ ಆಯ್ತು ತಗೊಂಡೋಗ್ರಿ ಅಂತ ಹೇಳ್ತಾರೆ. ಇವನು ಇಮ್ಮಿಡಿಯೇಟ್ ಆಗಿ ಬ್ರಾಹ್ಮಣ ಅಂತ ಹೇಳಿದ್ರೆ ಹಿಂದಿನ ಕಾಲಕ್ಕೆ ಅಂಥ ವರ್ಚಸ್ ತಗೊಂಡೋಗ್ರಿ ತಕ್ಷಣ ಅಂತಾರೆ. ಆ ಕುದುರೆ ಹೊಡ್ಕೊಂಡು ನಾನೇನು ಹೋಗ್ಲಿ ಇಲ್ಲಿಂದ, ಹೇಗೆ ನಗೇಲಿ ಆಗುತ್ತೆ, ಅದು ಆಗೋದಿಲ್ಲ, ಡೋರ್ ಡೆಲಿವರಿ ಕೊಡಬೇಕು ಅಂತ ಕೇಳ್ತಾರೆ. ಪುಣ್ಯ ಅಲ್ಲಿಗೆ ಡೆಲಿವರಿ ಕೊಡಬೇಕು ಮಾವನ ಮನೆಗೆ ಡೈರೆಕ್ಟ್ ಆಗಿ. ಅದೇ ಎಷ್ಟು ಅಡ್ವಾನ್ಸ್ ಕಾನ್ಸೆಪ್ಟ್ ಸಿಗ್ತದೆ ಭಾಗವತದಲ್ಲಿ ಅಂದ್ರೆ, ನಾವು ಈ ಇವತ್ತೇನು ತಿಳ್ಕೊಂಡಿದ್ದೇವೆ ಅದೆಲ್ಲ ನಡೆದೋಗಿರೋ ಕಥೆಗಳು. ಇವತ್ತು ಫ್ರಿಜ್ ಬರ್ಬೇಕಾದ್ರೆ ಕೊಟ್ಟು ಎಷ್ಟೋ ದಿವಸ ಬರ್ತಾವೆ ಮನೆಗೆ, ಅಷ್ಟು ತಕ್ಷ ಬರಬೇಕು, ಅರ್ಜೆಂಟ್ ಮದುವೆ ಆಗ್ಬೇಕು ನಾನು, ಅವಾಗ ಕೊಡ್ತೀನಿ ಅಂತ ಹೇಳ್ತಾರ. ಸೀದ ಬರ್ತಾರೆ, ರಾಜ ಹೋದೆ ಪಿಶಾಚಿ ಅಂತಾರೆ, ಲಾಟ ಇಪ್ಪಾಯ್ತು, ಹೋದ ಬ್ರಾಹ್ಮಣರು ಬಂದೇ ಬಿಟ್ರು ತಕ್ಷಣನೇ. ಮಾವ ಎಲ್ಲ ಕುದುರೆ ಬಂದು ಇಳಿಸ್ಕೋ ಬಾ ಅಂತ ಕರೀತಾರೆ. ಆಶ್ಚರ್ಯ ಆಗುತ್ತೆ, ಎಲ್ಲಿದ್ದು ತಂದ ಕುದುರೆಗಳನ್ನು ನೋಡಿದ್ರೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಊರು ದೊಡ್ಡ ಒಂದು ಸರೋವರ, ಅಲ್ಲಿ ಕೈ ಉಪ್ಕೊಂಡು ನಿಂತ್ಕೋತಾರೆ, ಅಲ್ಲಿಂದ ಕುದುರೆ ಬರಲಿ ಶುರುವಾಗುತ್ತೆ. ಯಾಕೆ ವರುಣ ಜಲಮಾರ್ಗದಲ್ಲಿ ಕಳಿಸ್ಕೊಡ್ತಾರೆ, ವರುಣ ಕಳಿಸಿದ್ದಾದ್ರೆ ಜಲಮಾರ್ಗದಲ್ಲಿ 1, 2, 3 ಎಣಿಸ್ಕೋ, ಸರಿಯಾದ 1,000, ಹೆಚ್ಚಿಲ್ಲ ಕಡಿಮೆ ಇಲ್ಲ, ಮದುವೆ ಮಾಡು ಅಂತ ಹೇಳ್ತಾರೆ. ರಾಜರು ಏನು ಯೋಚನೆ ಮಾಡಾಗಿಲ್ಲೇ ಇಲ್ಲ ಈಗ, ಆದ್ರೆ ಆತ ದುಃಖ ಪಡಲಿಲ್ಲ, ಇನ್ನು ಸ್ವಲ್ಪ ಕೇಳಬೇಕಾಗಿತ್ತಿರೋ ಅನ್ಕೊಳ್ಲಿಲ್ಲ, ಭಾರಿ ಖುಷಿ ಆಯ್ತು ಆತನಿಗೆ. ಒಂದು ಕುದುರೆ ಸಿಗೋದಿಲ್ಲ ಅಂತ 1,000 ತಂದಿದ್ದಾರೆ ಅಂದ್ರೆ ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಗ್ಯಾರಂಟಿ ಮಾಡಿಕೊಂಡು, ಇನ್ನೂ ಪರೀಕ್ಷೆ ಮಾಡಿದಾಗ ಅರ್ಥ ಇಲ್ಲ, ಇದು ಜ್ಞಾನ ಇದು ನೊಂದ್ಕೊಂಡು ಕೊಡ್ಲಿಲ್ಲ. ದುರ್ಯೋಧನ ತನ್ನ ಮಗಳು ಲಕ್ಷಣೆಯನ್ನ ಕೃಷ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸಾಂಬನಿಗೆ. ಭಕ್ತಿಯಿಂದ ಅಲ್ಲ, ನಿರ್ವಾಹ ಇಲ್ಲ ಅಂತ ಮಾಡ್ಕೊಡ್ರೆ ಪುಣ್ಯ ಬರಲೇ ಇಲ್ಲ ಅವನಿಗೆ. ರುಚಿಕರಿಗೆ ಹಾಗಲ್ಲ, ಗಾಜರಾಜ ಭಕ್ತಿಯಿಂದ ಮಾಡ್ಕೊಡ್ತಾನೆ ಪುಣ್ಯ ಬಂತು. ಒಂದೇ ಕೆಲಸನೇ, ಯಾರು ಹೊಡೆದು ಕಿಚ್ಕೋತಾರೆ ಇವನ ಕೊಡ್ತಾರೆ, ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಹೊಡೆದು ಕಿಚ್ಕೊಂಡ ಅವನು ಕಳ್ತನ ಮಾಡ್ದ ಲೆಕ್ಕ, ದರೋಡೆಗೌರ ಅವನು, ಇವನು ಕೊಟ್ಟ ಇವನು ದಾನ ಮಾಡ್ದ ಧರ್ಮ ಇಸ್ಕೊಂಡ, ಯಾರು ಏನು ಮಾಡಾಗಿಲ್ಲ. ಇದನ್ನ ಶಾಸ್ತ್ರ ಅಂತ ಕರೀತಾರೆ. ತಕ್ಷಣನೇ ಮದುವೆ ಮಾಡಿ ಕೊಟ್ಟೇ ಬಿಡ್ತಾನಂತ. ಅವಳ ಹೆಸರು ಸತ್ಯವತಿ ಅಂತ ಹೇಳಿದನಲ್ಲ, ಅದು ವೇದವ್ಯಾಸರ ತಾಯಿ ಅನ್ಸ್ಕೊಂಡು ಸತ್ಯವತಿ ಬೇರೆ, ಈ ಸತ್ಯವತಿ ಬೇರೆ, ಆ ಕಥೆನೇ ಬೇರೆ, ಈ ಕಥೆನೇ ಬೇರೆ. ಮಹಾಭಾರತದ್ದು ಭಾಗವತ ಪುರಾಣದ್ದು. ಹೋಗ್ತಾನೆ, ವಾಸ ಮಾಡ್ಕೊಂಡಿರ್ತಾನೆ. ಈ ಕಡೆಗೆ ಒಂದು ದಿವಸ ಅಡಿಯನ ಬಗ್ಗೆ ಭಾರಿ ಗೌರವ ಬಂದ್ಬಿಡುತ್ತಾ ತನಗೆ, ಎಂಥ ಅಡಿಯಂದ್ರೆ ಸಿಕ್ಕ ನನಗೆ ಅಂತ ಭಾರಿ ಖುಷಿನೋ ಖುಷಿ. ಆಗ ತನ್ನ ಹೆಂಡತಿಯನ್ನು ಕರೀತಾನೆ, ಕರೆದು ಬಿಟ್ಟು, ನೋಡು ನಮಗೆ ಮಕ್ಕಳಿಲ್ಲ ಇನ್ನೂ ಕೂಡ, ಅಡಿಯಂದ್ರೆ ಒಳ್ಳೆ ಸಿದ್ಧ ಪುರುಷರಿದ್ದಾರೆ, ನೀನು ಹೋಗು ಅವ್ರಿಗೆ ಹೇಳು, ಹೇಳ್ಬಿಟ್ಟು ಒಂದು ಮಂತ್ರ ಇಸ್ಕೊಂಡು ಬಾ, ನಮಗೊಂದು ಗಂಡು ಮಗು ಆಗಬೇಕು ರಾಜ್ಯಭಾರ ಮಾಡ್ಲಿಕ್ಕೆ, ಹೋಗುವಂತ ಕಳಿಸ್. ಈತ ಇಂದ್ರಾವತಾರ, ಆತ ಋಷಿ, ಆದ್ರೆ ಸದ್ಯಕ್ಕೆ ಸಿದ್ಧಿ ಜಾಸ್ತಿ ಇದೆ, ಇಸ್ಕೊಂಬ ಅಂತ ಕಳಿಸ್ತಾನೆ. ತಕ್ಷಣ ಆತ ಹೋಗ್ತಾಳೆ ತಾಯಿ, ಆತ ಹೆಂಡತಿ ಹೋಗ್ತಾಳೆ, ಈಕೆ ತಾಯಿ ಸತ್ಯವತಿಗೆ ಭಾರಿ ಸ್ವಾಗತ ಮಾಡ್ತಾಳೆ ತಾಯಿಯನ್ನ. ಹಾಗಾಗಿ ಮಗಳನ್ನ ಕೇಳ್ತಾಳೆ, ನೋಡಮ್ಮ ಯಜಮಾನರು ಭಾರಿ ಒಳ್ಳೆ ತಪಸ್ವಿಗಳಿದ್ದಾರೆ, ಸಾವಿರ ಕುದುರೆ ತಂದುಕೊಟ್ಟ ಮಹಾನುಭಾವರವರು, ಒಂದು ಕೆಲಸ ಮಾಡ್ತೀಯಾ, ನಿಮ್ಮ ಅಪ್ಪ ಹೇಳಿ ಕಳಿಸಿದ್ದಾರೆ, ಒಳ್ಳೆ ನಮಗೆ ಗಂಡು ಮಗು ಹುಟ್ಟಬೇಕು, ಅಂತ ಮಗು ಹುಟ್ಟಬೇಕಾದ್ರೆ ನಿಮ್ಮ ಯಜಮಾನರು ಅನುಗ್ರಹ ಮಾಡಬೇಕಾಗಿದೆ, ಹೋಗಿ ಕೇಳು, ನನ್ನ ಮಂತ್ರ ಇಸ್ಕೊಂಡು ಬಾ ಅಂತ ಹೇಳಿದ್ದಾಳೆ. ತಕ್ಷಣ ಹೋಗ್ತಾಳೆ, ಯಜಮಾನರು ಕೇಳ್ತಾಳೆ, ನಮ್ಮ ಅಪ್ಪ ಹೇಳಿ ಕಳಿಸಿದ್ದಾರೆ, ಅಮ್ಮ ಬಂದಿದ್ದಾಳೆ, ಈಗ ಕೇಳ್ತಾ ಇದ್ದಾರೆ, ಒಂದು ಸಂತತಿ ಅನುಗ್ರಹ ಮಾಡಬೇಕು ಅಂತ ಹೇಳಿದ ತಕ್ಷಣ ಆಗಲಿ ಅಂತ ಹೇಳಿದ್ದಾಳೆ. ಈಗೇನ್ ಮಾಡ್ತಾಳಾಗ, ನಾನು ಮದುವೆ ಸ್ವಲ್ಪ ದಿವಸ ಆಗಿದೆ, ನನಗೂ ಒಂದು ಮಗು ಬೇಕು, ನನಗೊಂದು ಮಂತ್ರ ಹಾಕ್ರಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ರು, ಒಳ್ಳೆದ್ವಿ ಎಲ್ಲ ಯಜ್ಞ ಆಗಿ ಶಾಸ್ತ್ರೋಕ್ತಗಳನ್ನೆಲ್ಲ ಮಾಡಿಬಿಟ್ಟು ಫಲವನ್ನು ಮಂತ್ರಿಸಿದ್ರು, ತಂದುಕೊಟ್ಟು, ಇದು ನಿನಗೆ ಇದು ನಮ್ಮ ಅಮ್ಮಗೆ ಅಂತ ಹೇಳಿದ್ರು, ಇದು ನಿಮಗೆ ಇದು ನಿಮ್ಮ ಅಮ್ಮಗೆ ಅಂತ ಹೇಳಿಬಿಟ್ಟು ಹೊರಟೋಗಿ, ಇಬ್ಬರು ತಗೊಂಡ್ರಿ ಅಂತ ಹೊರಟೋಗ್ಬಿಟ್ರು. ಆಕೇನ್ ಮಾಡಿ ಸುಮ್ಮನೆ ತಿಂದು ಹೋಗ್ಬಾರ್ದೆ ತನ್ನ ಪಾಲಿಂದೆನ್ನ ಹುಡುದು, ಇವತ್ತಾರು ಎರಡು ಒಬ್ಬರು ತಿಂದ್ಬಿಡ್ತಿರು ಅಂತ ಕಾಲ ಇದೆ. ಆದ್ರೆ ಒಳ್ಳೆ ಪ್ರಾಮಾಣಿಕೊಂಡು ಸಿ ಇದೆ ಎರಡು ತಗೊಂಡೋದ್ಲು, ತಂದು ಬಿಟ್ಟು ತಾಯಿ ಕೊಟ್ಲು, ಅಪ್ಪ ಅಮ್ಮ ಯಜಮಾನ ಮಂತ್ರಿಸಿಕೊಟ್ಟಿದ್ದಾರೆ, ಇದು ನಿನಗಂತೆ ಇದು ನನಗಂತೆ ಅಂತ ಕೊಟ್ಟು, ಇಬ್ರು ಹಂಚ್ಕೊಂಡು ತಿನ್ನಬಾರದೆ, ಆಗ ಬುದ್ಧಿ ಉಪಯೋಗಿಸಿದ್ಲು ತಾಯಿ. ನೋಡಮ್ಮ ಸ್ವಲ್ಪ ನನ್ನ ಮಾತು ಕೇಳು, ಇಬ್ಬರಿಗೂ ಮಂತ್ರ ಹಾಕಿಕೊಟ್ಟಿದ್ದಾರೆ, ನಿನಗೂ ಮಂತ್ರ ಹಾಕಿದ್ದಾರೆ, ನನಗೂ ಮಂತ್ರ ಹಾಕಿದ್ದಾರೆ, ಇಬ್ಬರಿಗೂ ಮಕ್ಕಳಾಗಬೇಕು ಅಂತ ಹಾಕಿದ್ದಾರೆ. ಸ್ವಲ್ಪ ಯೋಚನೆ ಮಾಡು, ನಮಗೆ ಎಂಥ ಮಗ ಬೇಕು ಅಂತ, ರಾಜನಾಗ ಮಗ ಬೇಕು ನಮಗೆ, ಭಾರಿ ಭಾರಿ ಗ್ರೇಟ್ ನಿಮಗೆ ತಪಸ್ ಮಾಡೋ ಮಗ ಬೇಕಷ್ಟೇ. ಅವ್ರು ಏನ್ ಮಾಡಿರ್ತಾರೆ ಈಗ, ನಿಮಗೆ ಒಳ್ಳೆ ಮಂತ್ರ ಹಾಕಿರ್ತಾರೆ, ಯಾಕೆ ಸ್ವಂತಕ್ಕೆ, ಬೇರೆಯವರಿಗೆ ಸ್ವಲ್ಪ ಕೊಟ್ಟು, ನಮ್ಮದೇ ದೇವರಿಗೆ ಕಡಿಮೆ ಕೊಡೋದಲ್ವಾ ನಾವಿವತ್ತು, ದೇವರಿಗೆ ಅಂದ್ರೆ ವಾಸನೆ ಬರೋ ತುಪ್ಪ ಕೊಡಬೇಕು, ಹರಿದೋದ ಬಟ್ಟೆ ಕೊಡೋದು ದೇವರಿಗೆ, ನಮಗಾದ್ರೆ ಬೇರೆ. ಹಾಕಿ ಆ ಬುದ್ಧಿ ಉಪಯೋಗಿಸ್ತಾಳೆ, ನಿನಗೆ ಅಂತ ಸ್ವಂತ ಮಗ ಹುಟ್ಟಲಕ್ಕೆ ಒಳ್ಳೆ ಮಂತ್ರ ಹಾಕಿರ್ತಾನೆ, ನಮಗೆ ಸಣ್ಣ ಮಂತ್ರ ಹಾಕಿರ್ತಾನೆ, ನಿಮಗೆ ಅಂತ ಒಳ್ಳೆ ಮಗ ಬೇಕಿಲ್ಲ, ಯಾಕೆ ರಾಜ್ಯ ಗೆಜ್ಜೆ ಆಳ್ಬೇಕಾಗಿಲ್ಲ, ನಮಗೆ ಒಳ್ಳೆ ಮಗ ಬೇಕು, ಅದಕ್ಕೊಂದು ಕೆಲಸ ಮಾಡು, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಬೋಣ ಮಂತ್ರಗಳ ಫಲಗಳನ್ನ ಅಂತ. ನಂದು ನೀನ್ ತಿಂದು ನಾನು ತಿಂತೇನೆ, ಪಾಪ ಒಳ್ಳೆ ಮಗಳು ಅವಳು ಪಾಪ, ಆಗ್ಲಿ ರಾಯಿ ರಾಜಕ್ಕೆ ಒಪ್ಕೊಂಡ್ಬಿಟ್ಲಾಕಿ, ಆಗ್ಲಿ ಬೇಡ, ಅದಕ್ಕೇನಂತೆ ಯಾರಾದ್ರೂ ಫಲ ಆಗುತ್ತಲ್ಲ ಸಾಕು ಅಂತ ಎಕ್ಸ್ಚೇಂಜ್ ಮಾಡಿ ತಿಂದು ಹಾಕಿಬಿಡ್ತಾರೆ, ಇಬ್ರು ಇವ್ರು ಪದ ಇಬ್ರು ಇವ್ರು ಎಕ್ಸ್ಚೇಂಜ್ ಮಾಡಿ ತಿಂದು ಬಿಡ್ತಾರೆ. ಅಷ್ಟೊತ್ತಿಗೆ ಅವ್ರು ಬರ್ತಾರೆ, ರುಚಿಕರು ನೋಡ್ತಾರೆ, ನೋಡ್ತಾರೆ ಎಂಥ ಜ್ಞಾನಿಗಳು ಗೊತ್ತವ್ರು, ನೋಡಿದ ತಕ್ಷಣ ಕೇಳ್ತಾರೆ, ಯಾತಕ್ಕೆ ಬದಲಾಯಿಸಿ ತಿಂದಿರಿ ಅಂತ ಕೇಳ್ತಾರೆ. ಇವತ್ತು ನಮಗೆ ಗೊತ್ತಾಗ್ಬೇಕಾದ್ರೆ ಸ್ಕ್ಯಾನ್ ಮಾಡಿ ಎಲ್ಲ ನೋಡೋವತ್ತಿಗೆ ಮಗು ಹುಟ್ಟೋಗ್ಬಿಟ್ಟಿರ್ತದೆ ಅಷ್ಟೊತ್ತಿಗೆ. ಎಷ್ಟೇ ಯಂತ್ರ ಅಂದ್ರೂ ಅದು ಸೆಕೆಂಡರಿನೇ, ಮಂತ್ರ ಅಂದ್ರೆ ಇಮಿಡಿಯೇಟ್ ಅದು ನೋಡಿ ಡೈರೆಕ್ಟ್ ಹೇಳ್ತಾರೆ ಎಂಥ ಸಿದ್ಧಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಶಾಸ್ತ್ರ ಯಾತಕ್ಕೆ ಓದಬೇಕು, ಸಂಧ್ಯಾವನ್ನ ಯಾತಕ್ಕೆ ಮಾಡಬೇಕು, ದೇವ್ರಪೂಜೆ ಯಾತಕ್ಕೆ ಮಾಡಬೇಕು ಅಂತ ಅರ್ಥ ಆಗ್ತದೆ. ಈ ಸಿದ್ಧಿ ಹೊರಗಿನಿಂದ ಬರೋದಿಲ್ಲ, ಇವೆಲ್ಲ ಒಳಗಿನಿಂದ ಬರೋ ಸಿದ್ಧಿಗಳು. ಇದು ಅರ್ಥ ಮಾಡ್ಕೊಂಡ್ರೆ ಅಲಂಕಾರ ದೇಹಕ್ಕೆ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು, ಎಷ್ಟು ಪಂಪ್ ಹೊಡೆದ್ರೆ ಮನುಷ್ಯ ಬದುಕೋದಿಲ್ಲ, ಒಳಗಿನ ಗಾಳಿನೇ ಬೇರೆ. ಅರ್ಥ ಆಯ್ತಾ? ಪ್ರಾಣವಾಯು ಹೋಗಿದ್ರೆ ಸೈಕಲ್ ಪಂಪ್ ಹೊಡೆದಾಗ ಬದುಕಿ ಬಿಡ್ತಾನೆ ಅವನು, ಸಾಧ್ಯ ಇಲ್ಲ. ಪ್ರಾಣವಾಯು ಅಂದ್ರೆ ನಾವು ಕೊಡೋದು, ದೇವರು ಕೊಡಬೇಕು ಅದನ್ನ. ಸಿದ್ಧಿ ಅಂದ್ರೆ ಭಗವಂತ ಕೊಡಬೇಕು, ಮಂತ್ರಗಳಿಂದನೇ ಕೊಡೋದು. ತಕ್ಷಣ ಹೇಳಿದ್ರು, ಏನ್ ಅನ್ಯಾಯ ಮಾಡ್ಕೊಂಡ್ರಿ ಅಂತ ಹೇಳಿದ ತಕ್ಷಣ ಆಕೆ, ಸ್ವಾಮಿ ಏನ್ ಮಾಡ್ಲಿದ್ದೆ, ಏನ್ ಮಾಡೋದೇನೀಗ, ನಾನೇನ್ ಮಾಡಿದ್ದೆ ಗೊತ್ತಾ, ನಿಮ್ಮಂತೆ ಪಕ್ಷಪಾತ ಮಾಡಿರ್ಲಿಲ್ಲ, ನಾವು ಋಷಿಗಳು ತ ಬ್ರಾಹ್ಮಣರು, ನಮಗೆ ಬ್ರಹ್ಮರ್ಷಿ ಆಗ್ತಕ್ಕಂತ ಮಗ ಬೇಕು ಅಂತ ನಾ ಮಂತ್ರ ಹಾಕಿದ್ದೆ, ಅವರು ಕ್ಷತ್ರಿಯರು, ರಾಜಋಷಿ ಆಗ ಮಗ ಹುಟ್ಟಬೇಕು ಅಂತ ಅವ್ರಿಗೆ ಹಾಕಿದ್ದೆ, ನೀವು ಉಲ್ಟಪಾಠ ಮಾಡ್ಕೊಂಡ್ರಿ, ನಿನಗೆ ಅಂತ ಮಗ ಹುಡ್ತಾರೆ, ಅವ್ರಿಗೆ ಅಂತ ಮಗ ಹುಡ್ತಾರೆ ಅಂತ ಹೇಳ್ಬಿಟ್ರೆ ತಕ್ಷಣ ನಾವು ಮಂತ್ರ ಸುಳ್ಳಾಗೋದಿಲ್ಲ. ಅದೇ ಬ್ರಹ್ಮಸೂತ್ರಗಳು, ಓಂ ನಾ ವಿಲಕ್ಷಣತ್ವಾದಸ್ಯ ತಥಾತ್ವಂ ಚ ಶಬ್ದಾತ್ ಓಂ ಬ್ರಹ್ಮಸೂತ್ರ, ಓಂ ದೃಶ್ಯತೆ ಏತು ಓಂ ಮುಂದಿನ ಸೂತ್ರ. ವೇದ ಮಂತ್ರ ಸುಳ್ಳಾಗೋದೇ ಇಲ್ಲ, ಏನ್ ಮಾಡ್ಲಿ ಆಗ ಹೇಳ್ತಾ, ಅಯ್ಯೋ ಎಂತ ಕೆಲಸ ಆಯ್ತಲ್ಲ, ದಯವಿಟ್ಟು ಹಾಗೆ ಮಾಡಬೇಡಿ. ಆಕೆ ಗಂಡನ ವರ್ಚಸ್ಸು ಎಷ್ಟು ಅರ್ಥ ಆಗಿಬಿಟ್ಟಿತ್ತು ಅಂದ್ರೆ, ಅವಳ ರಾಜನ ಮಗಳ ಆಕ್ಚುಲಿ ತನಗೆ ಬ್ರಾಹ್ಮಣರಾಗೋ ಮಗನೇ ಬೇಕು ಅಂತ ಹಠ ಹಿಡಿತಾಳೆ, ಯಾಕೆ ಈ ಸಿದ್ಧಿ ಜಾಸ್ತಿ ಅಂತ ಗೊತ್ತಾಯ್ತು. ಇದಕ್ಕೆ ಪುರಾಣದಲ್ಲಿ ಹೇಳ್ತಾರೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಕ್ಷತ್ರಿಯರ ಬಲ ಲಿಮಿಟೆಡ್ ಅದು, ಬ್ರಾಹ್ಮಣರ ಬಲನೇ ಭಾರಿ ಜಾಸ್ತಿ. ಬ್ರಹ್ಮ ತೇಜಸ್ಸಿನಿಂದ ಇಹಪರ ಎರಡು ಸಾಧನೆ ಮಾಡಬಹುದು. ಅರ್ಥ ಆಗಿಬಿಟ್ಟಿತ್ತು ಆಕೆಗೆ, ಅದಕ್ಕೆ ನನಗೆ ಅಂಥ ಮಗ ಬೇಡ, ನನಗೆ ಬ್ರಹ್ಮರ್ಷಿ ಆಗ್ತಕ್ಕಂಥ ಮಗನೇ ಬೇಕು. ಯಾಕಂದ್ರೆ ಮೊಮ್ಮಗ ಅಂಥವನಾಗಲಿ, ನನಗೆ ಬ್ರಹ್ಮರ್ಷಿಯಾಗ ಮಗನೇ ಬೇಕು ಅಂತ ಹೇಳಿದಾಗ ತಥಾಸ್ತು ಅಂತ ಹೇಳ್ತಾರೆ. ಆಗ ಜಮದಗ್ನಿ ಮುನಿಗಳು ಹುಡ್ತಾರೆ. ಇವರಿಗೆ ರುಚಿಕರು ಮತ್ತು ಸತ್ಯವತಿಯ ಮಕ್ಕಳೇ ಜಮದಗ್ನಿ ಮುನಿಗಳು. ಅವರ ಪುತ್ರತರ ಅವತಾರ ಮಾಡಿದ ಸಾಕ್ಷಾತ್ ಪರಶುರಾಮ ದೇವರು. ಈ ಕಡೆಗೆ ಅವರು ಮಂತ್ರಿಸಿ ಕೊಟ್ಟಿದ್ರಲ್ಲ, ತಾಯಿ ತಿಂದಿದ್ಲಲ್ಲ, ಅದಕ್ಕೆ ಹುಟ್ಟಿದ ಮಗ ಸಾಕ್ಷಾತ್ ವಿಶ್ವಾಮಿತ್ರ ಅಲ್ಲಿ ಹುಟ್ಟುತ್ತಾರೆ. ಅವರಿಗೆ ಮಂತ್ರ ಹಾಕಿದ್ದು ಬ್ರಹ್ಮರ್ಷಿ ಆಗಲಿ ಅಂತೇಳಿ, ಹುಟ್ಟಿದ್ದು ರಾಜರ್ಷಿಯಾಗಿ, ಮಂತ್ರ ಸುಳ್ಳಾಗಲಿಲ್ಲ, ಮುಂದೆ ಬ್ರಹ್ಮರ್ಷಿಗಳೇ ಆಗಿಬಿಡ್ತಾರೆ ವಿಶ್ವಾಮಿತ್ರ ಮಣಿಗಳು. ಅದಕ್ಕೆ ಮಂತ್ರಗಳು ಎಂದೆಂದೂ ಸುಳ್ಳಾಗೋದಿಲ್ಲ, ಮುಂದೆ ನಡೀಲೇಬೇಕು ಅನ್ನೋದು ಸಾಕ್ಷಿ. ವಿಶ್ವಾಮಿತ್ರರು ಕ್ಷತ್ರಿಯ ಬ್ರಾಹ್ಮಣನಾದ ಕಥೆಯಲ್ಲ, ಮಂತ್ರ ಪ್ರಕಾರ ಬ್ರಾಹ್ಮಣರೇ ಆಗಬೇಕಾಗಿತ್ತು, ಬ್ರಾಹ್ಮಣರೇ ಆಗಿಬಿಟ್ರೆ ಅಷ್ಟೇ ಹೊರತು ಬೇಸಿಕಲಿ ಬ್ರಾಹ್ಮಣ್ಯದ ಮಂತ್ರ ಅವರಲ್ಲಿ ಇತ್ತು, ಬರೀ ಬ್ರಾಹ್ಮಣರಾಗಲಿಲ್ಲ ಅವರು. ಇವತ್ತು ಯಾವುದನ್ನ ಮಂತ್ರ ಪಠನೆ ಮಾಡಿದರೆ ಬ್ರಾಹ್ಮಣ್ಯ ಬರ್ತದೋ ಅಂತ ಗಾಯತ್ರಿ ಮಂತ್ರವನ್ನು ಕಂಡ ಮಹಾಮುನಿಗಳಾಗ್ತಾರೆ ವಿಶ್ವಾಮಿತ್ರ ಮುನಿಗಳು. ಆಗ ವೇದ ಮಂತ್ರಗಳ ಪ್ರಭಾವ ಎಷ್ಟೊಂದು ಗೊತ್ತಾಗುತ್ತೆ. ರುಚಿಕರ ಕಥೆ, ಸತ್ಯವತಿ ಕಥೆ ನಮಗೆ ಸಂಧ್ಯಾವನ್ನ ಸರಿಯಾಗಿ ಮಾಡ್ಬೇಕಾದ್ರೆ ಅರ್ಥ ಆಗಿರ್ಬೇಕು ಇವೆಲ್ಲ ಕೂಡ. ವಿಶ್ವಾಮಿತ್ರ ಯಾರು ಅಂತ ಗೊತ್ತಿಲ್ಲದೆ ಹೇಗೆ ಗಾಯತ್ರಿ ಮಂತ್ರ ಹೇಳಕ್ಕಾಗ್ತದೆ? ಅವ್ರಿಗೆ ಗೊತ್ತಾಗ ಕಥೆ ಬೇಕಲ್ಲ, ಅಷ್ಟು ಉಪಯುಕ್ತವಾದ ಕಥೆ ಇದು. ಹೀಗೆ ನಡೆದು ಆ ಕಡೆಗೆ ಜಮದಗ್ನಿಗಳು, ಈ ಕಡೆ ವಿಶ್ವಾಮಿತ್ರ ಮುನಿಗಳು. ಜಮದಗ್ನಿಗಳು ದೊಡ್ಡ ತಪಸ್ಸನ್ನು ಮಾಡುತ್ತಾರೆ. ಅವರ ಪತ್ನಿ ರೇಣುಕಾ ಅಂತ ಹೆಸರು. ಅವರ ಪತ್ನಿ ರೇಣು ಅಂತ ಒಬ್ಬ ರಾಜನ ಮಗಳು, ಅದಕ್ಕೆ ರೇಣುಕಾ ಅಂತ ಅವಳಿಗೆ ಹೆಸರು. ಅಪ್ಪನ ಅವಳ ಹೆಸರು ರೇಣು. ಅನೇಕ ದಿವಸ ಕಳೀತಾ ಇದೆ. ಆಗ ಜಮದಗ್ನಿಗಳಿಗೆ ಅನೇಕ ಮಕ್ಕಳು ಹುಡುತಾರೆ. ಅದರಲ್ಲಿ ಪರಶುರಾಮ ದೇವರು ಸಾಕ್ಷಾತ್ ನಾರಾಯಣ, ಅವರ ತಪಸ್ಸಿನ ಫಲವಾಗಿ ಹೋಗುವಂತ ಅವತಾರ ಮಾಡಿ ಬರ್ತಾರೆ. ದೇವರಿಗೆ ಹುಟ್ಟಿಲ್ಲ, ನೆನಪಿರಲಿ, ದಶರಥ ಕೌಶಲ್ಯರ ಮಗ ರಾಮದೇವರಲ್ಲ, ನಿಮಿತ್ತ ಅಷ್ಟೇ. ಅದೇ ರೀತಿ ವಸುದೇವ ದೇವಿಕರ ಕೃಷ್ಣ ಅಲ್ಲ, ನಿಮಿತ್ತ ಮಾತ್ರ. ಇನ್ನು ಹೇಳೋದಾದ್ರೆ ನಾವು ಮರಗಳನ್ನು ನೋಡ್ತೇವೆ, ದೊಡ್ಡ ಮರಗಳನ್ನು ನೋಡ್ತೇವೆ, ಹುಣ್ಣಿಮೆ ದಿವಸ ಮರಗಳ ಸಂಧಿಯಲ್ಲಿ ಚಂದ್ರ ಕಾಣಿಸ್ತಾರೆ, ನಮಗೇನಿಸುತ್ತೆ ಸಂಧಿಯಲ್ಲಿ ಚಂದ್ರ ಇದೆ ಅಂತ ತಿಳ್ಕೊಂಡಿರ್ತೇವೆ. ಸೊ ಈ ಕಡೆ ಬೇರೆ ಚಂದ್ರಗೆ ಸಂಬಂಧನೇ ಇಲ್ಲ, ಅಲ್ಲಿ ನೋಡೋರಿಗೆ ಓಹ್ ಇಷ್ಟರ ಮಧ್ಯೆ ಚಂದ್ರ ಇದ್ದಾನೆ ಅಂತ ಕಾಣಿಸ್ತದೆ. ಅದಕ್ಕೆ ವಸುದೇವ ದೇವಿಕೆಯರ ಮಗ ಅಂತ ತಿಳ್ಕೊಂಡವರೆಲ್ಲ ಮರದ ಮಧ್ಯೆ ಚಂದ್ರ ನೋಡದೆ ಹಾಗೋ ಹಾಗೆ. ಈ ಕಡೆ ಬಂದು ನೋಡಿ ಗೊತ್ತಾಗ್ತದೆ ಮರದ ಮಧ್ಯೆ ಅದಕ್ಕೆ ಏನೇನು ಸಂಬಂಧ ಇಲ್ಲ ಅಂತ. ಎಷ್ಟು ಲಕ್ಷಾಂತರ ಮೇಲೆ ದೂರ ಇದೆ ಎರಡಕ್ಕೂ ಕೂಡ, ನೋಡಿದ್ರೆ ಅದು ಎದ್ದು ಇಷ್ಟೇ ಎಷ್ಟು ಕಾಣಿಸ್ತಾನೆ ಚಂದ್ರ. ಆ ರೀತಿ ಭಗವಂತನ ಅವತಾರಗಳೇ ಹೊರತು ಆತ ಎಂದೂ ಹುಟ್ಟಿ ಬರೋದೇ ಇಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಉಳಿದವರಂತೆ ನಾನು ಹುಟ್ಟಿ ಬರೋದಿಲ್ಲ ಅಂತ ಮಾತು ಕೊಟ್ಟಿದ್ದಾನೆ. ಅದೇ ರೀತಿ ನಡೀತು. ಸ್ವಲ್ಪ ದಿವಸ ಆಯಿತು, ಪರಮಾತ್ಮ ತೋರಿಸ್ತಾನೆ ತಾನು ಸರ್ವ ವೇದ ಪ್ರತಿಪಾದ್ಯ ಸರ್ವ ಮಂತ್ರ ಪ್ರತಿಪಾದ್ಯ, ತಾನೇ ತಪಸ್ಸು ಮಾಡಿ ತೋರಿಸ್ತಾನೆ. ನಾವು ಬರೀ ಬ್ರಾಹ್ಮಣರ ಹುಟ್ಟಿದ್ರೆ ಸಾಲದು, ಬ್ರಾಹ್ಮಣ್ಯ ಬೆಳೆಸ್ಕೋಬೇಕು, ಮತ್ತೆ ಅದು ಕೆಲಸ ಸಿಕ್ಕಿಬಿಟ್ಟು ಅಲ್ಲೇ ಇರ್ತಾನ, ಓದಿ ಇನ್ಕ್ರಿಮೆಂಟ್ ತಗೋತಾನೆ, ಪ್ರಮೋಷನ್ ತಗೋತಾನೆ, ಮುಂದೆ ಬರ್ಲಿಕ್ಕೆ ಟ್ರೈ ಮಾಡ್ತಾನೆ. ಹೌದಲ್ಲ, ಕೆಲಸಕ್ಕೆ ಸೇರಿದವನು ಮುಂದೆ ಬರ್ಲಿಕ್ಕೆ ಹೋದಾಗ ಬ್ರಾಹ್ಮಣರು ಅಂತೇಳಿ ಬರೀ ದಕ್ಷಿಣ ಪೂರ್ತಿ ಬ್ರಾಹ್ಮಣರಾಗಿಬಿಡಬಾರದು. ಏನಾಗಬೇಕು, ಸಿದ್ಧಿ ಪಡಿಬೇಕು. ಸಿದ್ಧಿ ಪಡೆದಷ್ಟು ಅವ್ರ ಯೋಗ್ಯತೆ ಜಾಸ್ತಿ ಆಗ್ತಾ ಹೋಗ್ತದೆ, ಇನ್ನು ಫರ್ದರ್ ಕ್ವಾಲಿಫಿಕೇಶನ್ ಇಂಪ್ರೂವ್ ಮಾಡ್ಕೋತಾರಲ್ಲ. ಅದಕ್ಕೆ ಪರಮಾತ್ಮ ತೋರಿಸ್ತಾನೆ ಜಗತ್ತಿಗೆ, ತಾನು ಇನ್ನೂ ತಪಸ್ ತಾನೇ ತಪಸ್ಸು ಮಾಡ್ತಾನೆ. ತಪೋ ಮೂರ್ತಿ ತಾನು ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ. ತಪಸ್ಸಿನ ಪ್ರತಿಪಾದ್ಯ ರೂಪ ತಾನು, ಅದು ತಾನೇ ತಪಸ್ಸು ಮಾಡಿ ತೋರಿಸ್ತಾನೆ. ಕೃಷ್ಣ ಗೋವುಗಳಿಗೆ ನಮಸ್ಕಾರ ಮಾಡ್ತಿದ್ದಂತೆ, ಗೋವುಗಳ ಹಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಂತೆ ಕೃಷ್ಣ. ತೋರಿಸ್ಕೊಡ್ತೇವೆ, ಹೀಗೆಲ್ಲ ಮಾಡಿದ್ರೆ ಮನುಷ್ಯ ಜ್ಞಾನಿಯಾಗ್ತಾನೆ, ಉದ್ಧಾರವಾಗ್ತಾ ಇದೆ, ತೋರಿಸ್ಲ ಕೃಷ್ಣ ಹಾಗೆ ಮಾಡಿ ತೋರಿಸ್ತಾನೆ. ಅದೇ ರೀತಿ ಪರಶುರಾಮ ರೂಪದ ತಪಸ್ಸು ಮಾಡೋದನ್ನು ಮಾಡಿ ತೋರಿಸ್ತಾನೆ. ಈ ರೀತಿ ಇದ್ದಾಗ ಒಂದು ದಿವಸ ಏನಾಯ್ತು, ಕಾರ್ತವೀರಾಜನ ಕಥೆ ಇತ್ತಲ್ಲ, ಇದು ಲಿಂಕ್ ಆಗುತ್ತೆ. ಮತ್ತೆ ಕಾರ್ತವೀರಾಜನ ಒಂದ್ಸಲ ಇದಿಷ್ಟು ಆತನ ಪಾರ್ಟ್ ಬಿ, ಒಳ್ಳೆ ಸಾತ್ವಿಕನಾಗಿ ರಾಜನಾಗಿ ಪಡೆದಿದ್ದು ಕಾರ್ತವೀರಾಜನ ಜೀವನದ ಪೂರ್ವ ಭಾಗ. ಅದು ಮುಂದೆ ಒಂದು ಕಾಲ ಬಂತು, ಆತ ಸಂಚಾರ ಮಾಡ್ತಾ ಮಾಡ್ತಾ ತಪೋವನಕ್ಕೆ ಬಂದ, ಜಮದಗ್ನಿಗಳ ಆಶ್ರಮಕ್ಕೆ ಬಂದ. ಜಮದಗ್ನಿಗಳು ಹೇಳಿದ್ರು, ಓ ರಾಜ ಬಂದಿದ್ದಿ, ಭಾರಿ ಪುಣ್ಯ, ನಮ್ಮಲ್ಲಿ ಒಂದು ಯೋಚನೆ ಮಾಡ್ತೀವಿ ನಾವು, ನಮಗಿಂತ ದೊಡ್ಡವರು ಬಂದ್ರೆ ಆತಿಥ್ಯ, ಸಣ್ಣವರು ಬಂದ್ರೆ ಬೈದು ಕಳಿಸ್ಬೇಕು ಅಂತ ತಿಳ್ಕೊಂಡಿರ್ತೇವೆ. ತಪ್ಪದು, ಯಾರು ಬಂದ್ರು ಅತಿಥಿಗಳೇ ಆಗ, ಅತಿಥಿ ದೇವೋ ಭವ ವಯಸ್ಸು ಹಾಕಿಲ್ಲ ಅಲ್ಲಿ, ದೊಡ್ಡ ಅತಿಥಿ ಸಣ್ಣ ಅತಿಥಿ ದೇವೋಭವ ಅಂತ ಹಾಕಿಲ್ಲ, ಅತಿಥಿ ದೇವೋ ಅತಿಥಿ ದೇವೋಭವನೇ, ಒಳಗೆ ದೇವ್ರ ರೂಪ ಇಟ್ಟಿರ್ತಾರೆ, ಚಿಕ್ಕವರು ಬರಲಿ ದೊಡ್ಡವರು ಬರಲಿ. ಇದು ಅರ್ಥ ಮಾಡ್ಕೊಂಡ್ರೆ ಇವರಿಗೆ ಕರೆಂಟ್ ಆಗಿ ತಹಸೀಲ್ದಾರ್ ಇರ್ತಾನೆ, ಅವ್ನು ಏಜ್ ಎಷ್ಟು ಅಂತ ಕೇಳಕ್ ಹೋಗೋದಿಲ್ಲ, ತಹಸೀಲ್ದಾರ್ ಇದು ತಹಸೀಲ್ದಾರ್ ಅಷ್ಟೇ, ಡಿಸಿ ಅಷ್ಟೇ, ಅವ್ರ ಏಜ್ ಎಷ್ಟು ಸರ್ವಿಸ್ ಎಷ್ಟು ಮುಖ್ಯ ಅಲ್ಲ, ಅವ್ರ ಪವರ್ ಪವರ್ರೇ, ಅದಕ್ಕೆ ಅತಿಥಿ ಅಂದ್ರೆ ಅತಿಥಿನೇ. ಅವ್ರು ಯಾರೇ ಬರಲಿ ಕೇಳಿಸ್ಬೇಕು, ಕೊನೆ ಪಕ್ಷ ನೀರಾದ್ರೂ ಕೊಡಿ ಅಂತ ಹೇಳಿದ್ದಾರೆ, ನೀರಾದ್ರೂ ಕೊಡಿ, ಕೂಡ್ಲಕ್ಕೆ ಒಂದು ಚಾಪೆ ಕೊಡಿ, ಸೋಫಾ ಇಲ್ದವರು ಪರವಾಗಿಲ್ಲ, ಯಾವುದಿಲ್ಲ ಒಳ್ಳೆ ಮಾತಾಡಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಇನ್ನೊಮ್ಮೆ ಬೈದು ಮಾತ್ರ ಕಳಿಸಿದ್ರೆ ಎಲ್ಲಾ ತಪಸ್ಸು ಹಾಳಾಗಿ ಹೋಗುತ್ತೆ. ನಾವು ಮಾಡಿದ ಎಲ್ಲಾ ತಪಸ್ಸನ್ನು ಒಂದೇ ಕ್ಷಣದಲ್ಲಿ ಕಳ್ಕೋಬೇಕು ಅಂತಿದ್ರೆ ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ನಾವು ಏನಾದ್ರೂ ತಪಸ್ಸು ಮಾಡಿದ್ರೆ ನಮಗೆ ಚಾನ್ಸ್ ಇಲ್ಲ, ಮಾಡಿದ್ರೆ ತಾನೇ ಹೋಗ್ಲಿಕ್ಕವೋ ಇರೋದಿಲ್ಲ. ಅಕಸ್ಮಾತ್ ಮಾಡಿದ್ರೆ ಅದು ಕಳ್ಕೊಳ್ಬೇಕಾದ್ರೆ ಒಂದೇ ಬಂದ ಅತಿಥಿಗಳಿಗೆ ನೀವೇನಾದ್ರೂ ನಿರಾಶೆ ಮಾಡಿಬಿಟ್ರೆ ಎಲ್ಲ ಸುಟ್ಟು ಬೂದಿ ಆಗಿಬಿಡುತ್ತೆ, ಎಲ್ಲ ನೆಲ್ಲಿಫೈ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ಪರಮಾತ್ಮ ತೋರಿಸ್ತಾನೆ, ಜಮದಗ್ನಿ ನೋಡ್ತಾರೆ ಕಾರ್ತವೀರಾಜ್. ಇವ್ರು ನೋಡಿದ್ರೆ ಬ್ರಹ್ಮರ್ಷಿಗಳು, ಆತ ನೋಡಿದ ಒಬ್ಬ ಕ್ಷತ್ರಿಯ ರಾಜ, ರಾಜಋಷಿ, ಸುಪೀರಿಯರ್ ಇವರೇನೆ ಆ ಲೆಕ್ಕದಲ್ಲಿ. ಇವತ್ತು ಋಷಿಪಂಚಮಿ ಅವರಿಲ್ಲದ್ರೆ ಋಷಿಪಂಚಮಿ ಮಾಡಲಿಕ್ಕೆ ಬರೋದಿಲ್ಲ, ಜಮದಗ್ನಿ ಸ್ಮರಣೆ ಮಾಡದೆ ಹೋದ್ರೆ ನಾವು ಋಷಿಪಂಚಮಿ ಮಾಡಲಿಕ್ಕೆ ಬರೋದಿಲ್ಲ, ಅಂತ ದೊಡ್ಡ ಋಷಿಗಳು. ಆಗ ರಾಜ, ನಿನಗೂ ನಿನ್ನ ಪರಿವಾರಕ್ಕೂ ಆತಿಥ್ಯ ಮಾಡ್ತೇವೆ, ಇಲ್ಲೇ ನಿಮಗೆಲ್ಲರೂ ಭೋಜನ ಆಗಲಿ ಅಂತ ಹೇಳಿದ್ರು. ರಾಜ ಏನ್ ತಿಳ್ಕೊಂಡ, ಪಾಪ ಇವ್ರೇನ್ ಮಾಡ್ತಾರೆ, ನಮ್ಮ ಪರಿವಾರ ನೋಡಿದ್ರೆ ಅಕ್ಷೋಣೆಗಟ್ಟ ಸೇನೆ ಇದೆ, ಅದರಲ್ಲಿ ಚತುರಂಗ ಬಲ ಇದೆ, ಬರೀ ಮನುಷ್ಯರಲ್ಲ, ಆನೆಗಳಿವೆ, ಕುದುರೆಗಳಿವೆ, ಇವೆಲ್ಲ ಇವೆ, ಇಷ್ಟಕ್ಕೆ ಏನು ಮಾಡ್ತಾರೆ, ಪಾಪ ಏನೋ ಒಳ್ಳೆ ಮಾತು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಸ್ವಾಮಿ ಸಂತೋಷ ಆಯಿತು, ಏನು ಮಾಡ್ಲಿಕ್ಕೆ ಹೋಗಬೇಡಿ, ನಿಮ್ಗೆ ತುಂಬ ಕಷ್ಟ ಆಗ್ತದೆ, ಬಾತ್ಗೆಡೆ ಸಂತೋಷ ಆಗಿದೆ ನನಗೆ, ನಾ ಹೋಗ್ತೇವೆ ಅಂತ ಹೇಳಿದೆ. ಅವರಂತಾರೆ ಕೆಲವರು ಉಪಚಾರಕ್ಕೆ ಊಟ ಕೇಳಿ ಅಂತಾರೆ, ಆಗಿದೆ ಅಂತ ಗ್ಯಾರಂಟಿ ಮಾಡಿಕೊಂಡು ಯಾರು ಫೋನ್ ಆಗಿದೆ ಅಂತ ತಿಳ್ಕೊಂಡು ಆಗಲಿ, ಅವರಿಲ್ಲ ಬೇರೆ ಚೆನ್ನಾಗಿತ್ತು ಅಂತ ನಾಟಕ ಮಾಡ್ತಾರೆ, ಅದು ಪದ್ಧತಿ ಆಗಲ್ಲ, ನಾ ಹೇಳ್ಬೇಕು ಅಂತ ಹೇಳಲೇಬೇಕು, ಉಪಚಾರಕ್ಕೆ ಹೇಳಿದ್ದಲ್ಲ, ನಾನು ಊಟ ಮಾಡಲೇಬೇಕು ಅಂತಾರೆ. ಸ್ವಾಮಿ ಏನ್ ಮಾಡ್ತೀರಿ ನನಗೆಲ್ಲ, ನೀವು ಊಟ ಕೂಡಿ ತೋರಿಸ್ತೇನೆ ಅಂತ ಹೇಳ್ತಾರೆ, ಊಟ ಕೂಡಿ ಆಗಿತ್ತು. ಕುತ್ಕೊಂಡ ರಾಜ, ಏನ್ ಅದ್ಭುತ ಕಥೆ ಗೊತ್ತಾದ, ಅಷ್ಟು ಜನ ಕೂತಿದ್ರು, ಲಕ್ಷಗಟ್ಟಲೆ ಜನ, ಅಷ್ಟೋವಿಣಿ ಅಂದ್ರೆ ಲಕ್ಷಗಟ್ಟಲೆ ಜನ, ಅವರು ಅಷ್ಟು ಜನ ಬಡಿಸೋ ಏರ್ಪಾಟ್ ಮಾಡ್ತಾರೆ, ಏನು ಅಂತ ಏನೋ ಅನ್ನ ಹುಡಿ ಅರ್ಜೆಂಟ್ ಬಂದ ಅನ್ನ ಹುಡಿ ಏನೋ ಕಳಿಸೋದಿಲ್ಲ, ಕೇಳಿದ್ದೆಲ್ಲ ಹಾಕ್ತಿದ್ದಾರೆ, ಏನ್ ಕೇಳಿದ್ರು ಎಷ್ಟು ಕೇಳಿದ್ರು ಎಲ್ಲರಿಗೂ ಕೂಡ, ಪ್ರಾಣಿಗಳ ಸಮೇತ ಎಲ್ಲರ ಹೊಟ್ಟೆ ತುಂಬಿ ಹೋಗ್ಬಿಡ್ತದೆ ನಡೆಯಂತೆ. ಆಶ್ಚರ್ಯ ಆಗುತ್ತೆ ಕಾರ್ತವೀರಾಜನಿಗೆ, ಸ್ವಾಮಿ ಏನು ಸಾಮರ್ಥ್ಯ ನಿಮ್ಮದು, ಚಕ್ರವರ್ತಿ ನನಗೆ ಈ ರೀತಿ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾನೆ. ಈ ರೀತಿ ಬಂದ್ರೆ ನನಗೆ ಇದಕ್ಕಿಂತ ಬಂದ್ರೆ ಯಾರು ಮಾಡ್ತಾರೆ, ರಾತ್ರಿ 12 ಗಂಟೆ ಬಂದು ಪಂಚ ಬಂಡಿಗೆ ಮಾಡಿಕೊಂಡು ಯಾರು ಮಾಡ್ತಾರೆ ಈ ಮಧ್ಯೆ, ಸಾಧ್ಯನ ಜಿಲೇಬಿ ಮಾಡಕ್ಕೆ ನೆನೆಯಕಾರು ಬೇಕಲ್ಲ, ಅದು ಸಾಧ್ಯನೇ ಇಲ್ಲ, ಕೇಳಿದ್ದೆಲ್ಲ ಹಾಕ್ತಿರಲ್ಲ, ಎಷ್ಟು ಹಾಕಿದ್ರೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಯೋಚನೆ ಮಾಡಬೇಡ ರಾಜ, ನನ್ನಲ್ಲಿ ಕಾಮಧೇನು ಇದೆ, ಕಾಮಧೇನುವಿನಿಂದ ಸಿದ್ಧಿ ಬಂದಿದೆ ನನಗೆ ಅಂತ ಕಾಮಧೇನು ತೋರಿಸಿದ್ರಂತೆ. ಇದೇನ್ ಮಾಡ್ಬೇಕಾಗಿತ್ತು, ಸಂತೋಷ ಪಟ್ಟು ಭಾರಿ ದೊಡ್ಡ ಅಂತ ಹೋಗ್ಬೇಕು ಬೇಡವೋ, ಇಲ್ಲಿ ಆತನ ಜೀವನದ ಸೆಕೆಂಡ್ ಶುರುವಾಯ್ತು, ಸೆಕೆಂಡ್ ಹಾಫ್ ಇತ್ತು, ಬುದ್ಧಿ ಕೆಟ್ಟೋಯ್ತು ಆತನ ಕ್ಷಣಕ್ಕೆ, ತಾನೇ ಆಸೆ ಹುಡುತ್ತ ಅದ್ರ ಮೇಲೆ, ನನಗೆ ಬೇಕು ಅಂತ ಶುರು ಮಾಡ್ದ, ನೀವು ತಗೊಂಡು ಏನ್ ಮಾಡ್ತೀನಿ ನನಗೆ ಕೊಡಿ ಅಂತ ಕೇಳಿದ. ಅವ್ರು ಏನ್ ಮಾಡಿದಾರೆ ಗೊತ್ತಿದೆ ಪಾಪ, ಈಗ ಎಷ್ಟು ಚೆನ್ನಾಗಿ ಉಪಯೋಗಿಸಿದ್ದಾರೆ, ನಿಮಗೆಲ್ಲ ತಗೊಂಡು ಏನ್ ಮಾಡ್ತೀರಿ, ನನಗೆ ಕೊಡ್ಬೇಕು ನೀವು ರಾಜ, ನಾನು ಅದನ್ನ ಬೇರೆ ನನಗೆ ಉಪಯೋಗ ಆಗ್ತದೆ, ನೀವು ಇಟ್ಕೋಬಾರ್ದು ನನಗೆ ಕೊಡಿ ಅಂತ ಕೇಳಿದ. ಅವ್ರು ಹೇಳ್ತಾರೆ ಎಲ್ಲ ಕೊಡ್ಲಕ್ ಬರೋದಿಲ್ಲ, ಯಾಕೆಂದ್ರೆ ಆಫೀಸ್ ಜಿಪ್ ಇದ್ದ ಕಂಡವರೆಲ್ಲ ಕೊಟ್ಟರೆ ಗತಿ ಏನಾಗ್ತೀವಿ, ಸಸ್ಪೆಂಡ್ ಆಗೋಗ್ತಾನೆ ಅಷ್ಟೇ, ನನ್ನ ಸ್ವಂತ ಅಲ್ಲ ಇದು, ನಾನು ಇಟ್ಕೊಳ್ಳೋದು ಕೊಟ್ಟಿದ್ದಾರೆ ಅಷ್ಟೇ, ವಶಿಷ್ಟಾದಿಗಳದೇನು ಸದ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ, ಆಫೀಸ್ ಜಿಪ್ ಎಲ್ಲಿವರಿಗೂ ಕೊಟ್ಟಿರ್ತಾರೆ, ಅವ್ರು ರಿಟೈರ್ ಆಗೋವರೆಗೂ ಟ್ರಾನ್ಸ್ಫರ್ ಆಗೋರು, ಆಮೇಲೆ ಕತೆ ಮುಗಿತದ್ರು, ಅದಕ್ಕೆ ನಾನು ಕೊಡ್ಲಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ, ಕೊಡಲೇಬೇಕು ಅಂತ ಹಠ ಹಿಡಿತಾರೆ, ಕೊಡೋದಿಲ್ಲ ಅಂತಾರೆ, ಎಳ್ಕೊಂಡು ಹೋಗ್ಬಿಡ್ತಾರೆ, ಬಿಡೋದಿಲ್ಲ ರಾಜ, ಎತ್ಕೊಂಡು ಹೋಗ್ಬಿಡ್ತಾನೆ ಕಾಮಧೇನುವನ್ನ. ಇದು ಅರ್ಥ ಮಾಡಿಕೊಂಡ್ರೆ ಗೋವಿಂದ ಅಪಹರಣ ಮಾಡ್ತಾರೆ ಅನಿಸಿರ್ಬೇಕು, ಆ ರೀತಿ ಮಾಡಿದ್ದಕ್ಕೆ ಭೀಷ್ಮರ ಹುಟ್ಟಬೇಕಾಯ್ತು, ವಸು ಅವ್ರ ಅಣ್ಣಂದ್ರೆ ಹಾಗೆ ಹುಟ್ಟಬೇಕಾಯ್ತು, ಹೆಂಡತಿಗೂ ಅವ್ರಿಗೆ ಗಲಾಟೆ ಶುರುವಾಯ್ತು, ಅದು ನಂದಿನಿ, ಇದು ಕಾಮಧೇನು, ಇದು ಕಳ್ಕೊಂಡು ಹೋಗೇ ಬಿಡ್ತಾರೆ. ಜಮದಗ್ನಿಗಳ ಸಂಕಲ್ಪ, ನಾ ಕೋಪನೆ ಮಾಡ್ಕೋಬಾರ್ದು ಯಾರ ಮೇಲೂ ಅಂತ ಸಂಕಲ್ಪ, ಅವ್ರಿಗೆ ಕೋಪ ಮಾಡ್ಕೊಂಡು ಆಯ್ತು ದೇವರ ದಯ ಅನ್ಕೊಂಡ್ರು. ಅಷ್ಟೊತ್ತಿಗೆ ಎಂಥ ಮಗ ಇದ್ರು, ಭಗವಂತ ಮಗ ಇದ್ದಾನೆ, ಬರೀ ಪೊಲೀಸ್ ಕಾನ್ಸ್ಟೇಬಲ್ ಮಗ ಇದ್ರೆ ಏನೋ ಮಾಡಿ ಹಾಕ್ಬಿಡ್ತಾರೆ, ಬರೀ ಪಿ ಸಿ ಮಗ ಇದ್ರೆ, ಜಗತ್ತೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಮಗ ಇರ್ಬೇಕು, ಹೇಳ್ಬೇಕಾ, ಒಂದು ಕ್ಷಣ ಧ್ಯಾನ ಮಾಡ್ತಾರೆ ಭಗವಂತ ಬಂದೇ ಬಿಡ್ತಾರೆ. ಶ್ರೀರಾಮದೇವರು ಅವರು ಧ್ಯಾನ ಮಾಡಿದ್ರಲ್ಲ, ಯಾರು ಧ್ಯಾನ ಮಾಡಿದ್ರೆ ಭಗವಂತ ಬರ್ತಾನೆ, ಅಷ್ಟು ಭಕ್ತಿ ನಮಗೆ ಬೇಕಷ್ಟೇ, ಆ ಭಕ್ತಿಯ ಶಕ್ತಿ ಇದ್ರೆ ದೇವರನ್ನು ಕಡ್ಕೊಳ್ಬಹುದು, ತಕ್ಷಣ ಬರ್ತಾನೆ. ಹೀಗಾಯ್ತು, ಅವ್ರ ರಾಜ ಎತ್ಕೊಂಡು ಹೋಗ್ಬಿಟ್ರೆ ಕಾಮದೇವನ ಹೇಳಿದ ತಕ್ಷಣ ಪರಮಾತ್ಮ ಬಿಡ್ತಾನ, ಆ ರೀತಿ ಮಾಡಿದನ, ಎರಡು ದ್ರೋಹ ಮಾಡಿದ್ದಾನೆ, ಗೋಬ್ರಾಹ್ಮಣ ಹಿತಾಯಚ, ಕಾಮಧೇನು ಹೇಳ್ಕೊಂಡು ಹೋದ ಗೋದ್ರೋಹ, ಜಮದಗ್ನಿ ದ್ರೋಹ ಮಾಡಿದ ಬ್ರಾಹ್ಮಣ ದ್ರೋಹ, ಒಂದು ಮಾಡಿದ್ರೆ ಸಾಕು ಹಾಳಾಗಿ ಎರಡು ಬೇರೆ ಮಾಡಿಬಿಟ್ಟಿದ್ದಾನೆ. ಗೋಬ್ರಾಹ್ಮಣ ಹಿತಾಯಚ, ದೇವರ ಉದ್ದೇಶನೇ ಅದು, ನಮೋ ಬ್ರಾಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ತಷ್ಟ ಪರಮಾತ್ಮ ಹೊರಡ್ತಾನೆ ಬಿಲ್ಲು ಬಾಣ ಕೊಡ್ಲಿ, ಅದಕ್ಕೆ ಪರಶುರಾಮ ಅಂತಿದ್ರು. ಈತ ಕೋದಂಡರಾಮ, ಕೈಯಲ್ಲಿ ಬಿಲ್ಲು ಬಾಣ ಇದ್ದದ್ದು ಕೋದಂಡರಾಮ, ಈತ ಪರಶುರಾಮ. ಎಲ್ಲಾ ಆಯುಧಗಳು ಪರಮಾತ್ಮ ಎಲ್ಲಾ ರೂಪದಲ್ಲೇ ಇರ್ತದೆ, ಹೆಚ್ಚು ಉಪಯೋಗಿಸಿದ ದೃಷ್ಟಿಯಿಂದ ತೋರಿಸ್ತಾನೆ ಅಷ್ಟೇ. ಕೊಡ್ಲಿ ತಗೊಂಡು ಹೋಗ್ತಾನೆ, ಸೈನ್ಯ ಇಲ್ಲ ಗಿನ್ನೆ ಇಲ್ಲ, ಯಾರ್ಯಾರಿಲ್ಲ, ಒಬ್ಬನೇ. ಈಗ ಏಕೋ ನಾರಾಯಣ ಆಸೀತ ಮೊದಲು ಸಾಕ್ಷಿ, ಒಬ್ಬನೇ ಹೋಗ್ತಾನೆ. ಆತ ಮಹಿಷ್ಮತಿ ಪಟ್ಟಣದ ರಾಜ, ಆತ ಹೈಹಯ ಆತ ದೇಶದ ಹೆಸರು, ಹೈಹಯ ದೇಶ, ಮಹಿಷ್ಮತಿ ಪಟ್ಟಣ ಕ್ಯಾಪಿಟಲ್, ಅದಕ್ಕೆ ಕರ್ನಾಟಕ ರಾಜ್ಯ ಬೆಂಗಳೂರು ಕ್ಯಾಪಿಟಲ್ ಅಂತೇವಲ್ಲ ಹಾಗೆ, ಅಲ್ಲಿ ಕ್ಯಾಪಿಟಲ್ ಅದು. ಅಲ್ಲಿ ಹೋಗ್ತಾನೆ, ಆಹ್ವಾನ ಮಾಡ್ತಾನೆ, ಹಲೋ ಕಾರ್ತವಿರಾಜನ, ಆ ಹಸುವನ್ನು ಕೊಡು, ಇಲ್ಲ ಯುದ್ಧಕ್ಕೆ ಬಾರಿ ಅಂತ ಕರೀತಾನೆ. ಇನ್ನೊಂದು ಚಾನ್ಸ್ ಸಿಕ್ತು, ಇಲ್ಲ ಸರೆಂಡರ್ ಆಗ್ಬೋದಾಗಿತ್ತು, ಆಗೋದಿಲ್ಲ, ಹಠ ಹಿಡಿತಾನೆ. ಇದು ಅಸುರಾವೇಶ ಅಂತ ಕರೀತಾರೆ, ಯಾರಿಗೆ ಅಧಿಕ ಪುಣ್ಯ ಬಂದಿರ್ತದೋ ಅವರಲ್ಲಿ ಅಸುರಾವೇಶ ಎಂಟರ್ ಆಗ್ತದಂತೆ. ಆಹಾರ ಭಾರಿ ಒಳ್ಳೇದು, ಓವರ್ ಈಟಿಂಗ್ ಮಾಡಿದ್ರೆ ವಾಂತಿ ಆಗ್ತದಲ್ಲ ಆ ಟೈಮ್. ಇವತ್ತು ಸ್ಪೀಡ್ ಭಾರಿ ಒಳ್ಳೇದು, ಓವರ್ ಸ್ಪೀಡ್ ಇದ್ರೆ ಆಕ್ಸಿಡೆಂಟ್ ಆಗ್ತದಲ್ಲ ಹಾಗೆ, ಮತ್ತು ಕರೆಂಟ್ ಒಳ್ಳೇದು, ವೋಲ್ಟೇಜ್ ಜಾಸ್ತಿ ಆದ್ರೆ ಹೇಗಾಗತ್ತಲ್ಲ ಹಾಗೆ, ಎಲ್ಲ ಸುಟ್ಟು ಹೋಗ್ಬಿಡುತ್ತೆ, ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ ಅಲ್ಲಿ ಹಾಗೆ ಹೋಗ್ಬಿಡ್ತಾವೋ. ವೋಲ್ಟೇಜ್ ಆಪ್ಟಿಮಮ್ ಆಗಿದ್ರೆ ಸರಿ ಇರ್ತದೆ, ಹೆಚ್ಚು ತಡ್ಕೊಳ್ಳಕ್ ಆಗೋದಿಲ್ಲ, ಅದಕ್ಕೆ ಅಧಿಕ ಪುಣ್ಯ ಅಂತ ಕರೀತಾರೆ. ಅಧಿಕ ಪುಣ್ಯದಿಂದಾಗಿ ದೊಡ್ಡ ಆಘಾತವಾಯಿತು, ಬುದ್ಧಿ ಪೂರ್ತಿ ಕೆಟ್ಟೋಯ್ತು. ಬುದ್ಧಿ ಪೂರ್ತಿ ಕೆಟ್ಟೋಗಿ ನಾ ಕೊಡೋದಿಲ್ಲ ಅಂತ ಹೇಳ್ತಾರೆ ಯುದ್ಧ ಶುರುವಾಗತ್ತಾಗ. ಅವನಿಗೇನು ಹಠ, ಮನುಷ್ಯ ಯಾವಾಗಲೂ ದಾರಿ ತಪ್ಪಬೇಕಾದ್ರೆ ಏನೋ ಒಂದು ಕಾರಣ ಇರ್ತವೆ. ಈ ಒಬ್ಬ ಬಂದಿದ್ದಾನೆ, ನನ್ನ ಹತ್ರ ಕೋಟಿಗಟ್ಟಲೆ ಜನ ಇದ್ದಾರೆ, ಅದು ಒಬ್ಬನು ಏನ್ ಮಾಡ್ತಾನೆ, ನನ್ನ ಎಷ್ಟು ಆಯುಧಗಳಿದೆ, ಪರಶುರಾಮ ರೂಪಕ್ಕೆ ನಾಲ್ಕೈ ಎರಡೇ ಕೈ ರೂಪ ಅದು ನೆನಪಿರಲಿ, ನೋಡೋದಕ್ಕೆ ಎರಡೇ ಕೈ, ದೇವರು ಎಲ್ಲಾ ರೂಪಗಳಿಗೂ ಅನಂತ ಕೈಗಳೇ, ಆದ್ರೆ ತೋರಿಸೋದು ಮಾತ್ರ ಅಷ್ಟು ತೋರಿಸ್ತಾನೆ ಅಂತ ಪರಮಾತ್ಮ ಅಷ್ಟೇ. ಆಚಾರ ತಂತ್ರಸಾರದೆಲ್ಲ ಬರೀತಾರೆ, ತಂತ್ರಸಾರ ಸಂಗ್ರಹದಲ್ಲಿ ಪರಮಾತ್ಮ ರೂಪ ಚಿಂತನೆ ಹೇಗೆ ಮಾಡಬೇಕು ಅಂತ ಹೇಳಬೇಕಾದ್ರೆ ಅದೆಲ್ಲ ತಿಳಿಸ್ತಾರೆ. ಎರಡು ಕೈ ಮಾತ್ರ ತೋರಿಸ, ವೇದವ್ಯಾಸ ಎರಡೇ ಕೈ ತೋರಿಸಿದ ರೂಪ, ನಾಲ್ಕೈ ತೋರಿಸುದಿಲ್ಲ. ಕೃಷ್ಣ ಎರಡು ಕೈ ತೋರಿಸ್ತಾನೆ, ನಾಲ್ಕೈ ತೋರಿಸ್ತಾನೆ. ರಾಮದೇವ್ ಎರಡು ಕೈ ರೂಪನೇ ಇರೋದು, ಅನಂತ ಬಾಹುವಾದ್ರೂ ತೋರಿಸೋ ರೀತಿ ಹಾಗೆ. ಆ ದೃಷ್ಟಿಯಲ್ಲಿ ವಿಶ್ವರೂಪ ತೋರಿಸಿದ್ರೆ ಮಾತ್ರ ಎಲ್ಲವನ್ನೂ ತೋರಿಸಿಬಿಡ್ತಾನೆ. ಆತ ನೋಡ್ತಾನೆ, ಯುದ್ಧಕ್ಕೆ ಬಂದೇ ಬಿಡ್ತಾನೆ, ಪರಮಾತ್ಮ ಒಂದೇ ರೂಪದಲ್ಲಿ ನಿಂತು ಬರೀ ಎರಡೇ ಕೈಗಳಿಂದ, ಎರಡು ಕೈಯಿಂದ ಏನು ಮಹಾ ಮಾಡಿಯಾನು ಅಂತ ಅವನ ಯೋಚನೆ. ಯುದ್ಧಕ್ಕೆ ಬರ್ತಾನೆ, ಕಾರ್ತವೀರಾಜನ ಯುದ್ಧ ಹೇಗೆ ಮಾಡ್ತಿದ್ದ ಗೊತ್ತೇನು, ಅವನಿಗೆ ಸಾವಿರ ಕೈಗಳು, ಐನೂರು ಕೈಲಿ ಬಿಲ್ ಹಿಡಿತಿದ್ದ, ಐನೂರು ಕೈಲಿ ಬಾಣ ಹಿಡಿತಿದ್ದ, ಒಂದ್ಸರ್ತಿ ಐನೂರು ಬಾಣ ಹೊಡಿತಿದ್ದ. ಕ್ರಿಕೆಟ್ ಸೇರಿಸ್ಕೊಂಡ್ಬಿಟ್ರೆ ಒಂದ್ಸರ್ತಿಗೆ 500 ಗೋವಿಂದ, ಒಂದೇ ಸರ್ತಿಯರ್ ಮ್ಯಾಚ್ ಓವರ್, ಒಂದು ಬಾಲಿ ವಾಯ್ ಮುಗಿಸ್ಬಿಡ್ತಿದ್ದ ಪುಣ್ಯಾತ್ಮ. ಆದ ಅಂತಹ ವ್ಯಕ್ತಿ ಆತ, ಸಿಕ್ಸರ್ ಗಿಕ್ಸರ್ ಲೆಕ್ಕನೇ ಇಲ್ಲ ಅವರಿಗೆ, 500 ರನ್ ಹೊಡಿತಿದ್ದ ಅಂತ ಸಾಮರ್ಥ್ಯ. ಅದೇ ಅಹಂಕಾರಕ್ಕೆ ಕಾರಣ ಆಯ್ತು ಅವನಿಗೆ, ಗೊತ್ತಾಯ್ತಾ. ಅದನ್ನು ಪಾಸಿಟಿವ್ ಮಾಡಲಿಲ್ಲ, ಅದನ್ನ ನೆಗೆಟಿವ್ ಆಗಿ ಉಪಯೋಗ, ಡಿಸ್ಟ್ರಕ್ಟಿವ್ ಆಗಿ ಉಪಯೋಗಿಸ್ತಾನೆ. ಬಂದು ನಿಂತ್ಕೊಂಡ ತಕ್ಷಣ ಹೊಡೆಯಲಿಕ್ಕೆ ಅಂತ ಹೋಗ್ತಾನೆ. ಪರಮಾತ್ಮನ ಮುಂದೆ ಯಾವ ಲೆಕ್ಕ, ಏ ಪ್ರವಾಹ ಬಂದಾಗ ಎಲ್ಲ ಕೊಚ್ಕೊಂಡು ಹೋಗ್ತಾವಲ್ಲ, ಒಂದು ಮರ ಬಿಡಿಸ್ಬೇಕಾದ್ರೆ ಒದ್ದಾಡ್ತಿರ್ತಾರೆ, ಕಡದು 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 ಒದ್ದಾಡ್ತಾರೆ, ಗಾಡಿ ಬೀಸುತ್ತೆ. ಬೆಂಗಳೂರಲ್ಲಿ ಧರೆಗೆ ಮರಗಳು ಧರೆಗೆ ಅಂತ ಹಾಕಿರ್ತಾರೆ, ಒಂದು 5 ನಿಮಿಷ ಬೀಸಿದ್ದಕ್ಕೆ ಎಲ್ಲ ದಬದಬ ಬಿದ್ದೋಗಿರ್ತಾರೆ. ದೇವರ ಮುಂದೆ ಪ್ರಕೃತಿ ಮುಂದೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಇವನು ಯಾವ ಲೆಕ್ಕ, ಪರಶುರಾಮ ದೇವರ ಮುಂದೆ ಒಂದು ಕ್ಷಣದಲ್ಲಿ ಅವನ 1000 ಕೈಗಳನ್ನು ಕತ್ತರಿಸಿ ಹಾಕ್ತಾನೆ ಪರಮಾತ್ಮ, 1000 ಕೈಗಳನ್ನು ಕಟ್ ಮಾಡ್ತಾನೆ, ಅವನು ಎಲ್ಲಾ ಸೈನ್ಯವನ್ನು ನಾಶ ಮಾಡ್ತಾನೆ. ಅವನಿಗೆ 10,000 ಮಕ್ಕಳಿದ್ದರಂತವನು, 10,000 ಮಕ್ಕಳು ಎಲ್ಲ ಮ್ಯಾಚಿಂಗ್ ಆಗಿ ಇಟ್ಕೊಂಡಿದ್ದಾರೆ, ಮಕ್ಕಳು ಕೈಗಳು ಎಲ್ಲ ಜೋರಾಗೇ ಇದೆ ಅವನಿಗೆ, ಅಲ್ಲ ಓಡೋಗ್ಬಿಡ್ತಾರೆ, 10,000 ಮಕ್ಕಳು ಓಡೋಗ್ಬಿಡ್ತಾರೆ. ಇವನಿವನ ಸೈನ್ಯ ನಾಶವಾಗುತ್ತೆ, ಅಕ್ಷೋಹಿಗಟ್ಟೆ ಸೈನ್ಯ, ಬರೀ ಕೊಡ್ಲಿಯಿಂದಾನೆ ಪರಮಾತ್ಮ ಹೊಡಿತಾರೆ, ಬರೀ ಕೊಡ್ಲಿಯಿಂದಾನೆ. ರಾಮರು ಬರೀ ಬಾಣಗಳಿಂದ ಅಲ್ಲಿ ಹೊಡಿತಾನೆ, ಕೊಡ್ಲಿಯಿಂದ ಇಲ್ಲಿ ಹೊಡಿತಾನೆ. ಪರಮಾತ್ಮನ ಸಂಕಲ್ಪ ಏನ್ ಬೇಕಾದ್ರೂ ಮಾಡಬಲ್ಲ, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಎಲ್ಲಾ ಸೈನ್ಯವನ್ನು ಕೊಂದು ಅವನ ತಲೆಯನ್ನು ಕತ್ತರಿಸಿ ಪರಮಾತ್ಮ ಗಾವದೇನು ತಗೊಂಡು ಹೋಗ್ತಾನೆ, ಮತ್ತೆ ನಮಗೆ ಎಚ್ಚರಿಕೆ ಕೊಡ್ತಾನೆ, ಗೋವಿಗೆ ಅನ್ಯಾಯ ಮಾಡಿದ್ರೆ ಕೊಂದು ತಗೊಂಡು ಹೋಗ್ತೇನೆ ನೆನಪಿರಲಿ ಅಂತ ಹೇಳ್ತಾನೆ. ಇವತ್ತು ಗೋಹತ್ಯ ಎಂಬುದು ಅತ್ಯಂತ ಮಹಾಪಾಪಗಳಲ್ಲಿ ಒಂದು, ಎಂಥ ಪಾಪವನ್ನು ಪರಮಾತ್ಮ ಕ್ಷಮಿಸಿಯಾನು, ಎಷ್ಟೋ ಜನ್ಮಗಳಾದರೆ ಈ ಗೋ ಬ್ರಾಹ್ಮಣ ದ್ರೋಹ ತಲುಪಿಸೋದೆಲ್ಲ ಕ್ಷಮಿಸೋದೆಲ್ಲ ಪರಮಾತ್ಮ. ಕಾಮಧೇನುವನ್ನು ಒಯ್ತಾನೆ, ಅಲ್ಲಿ ಕೊಡ್ತಾನೆ, ತಂದೆ ಮತ್ತೆ ಕೊಟ್ಟು ಬಿಡ್ತಾನೆ, ಕಥೆ ಮುಗಿದೋಯ್ತು. ಅಷ್ಟೊತ್ತಿಗೆ ಜಮದಗ್ನಿಗಳು ನೋಡ್ತಾರೆ, ಲೋಕಕ್ಕೊಂದು ಸಂದೇಶವನ್ನು ಹೇಳ್ತಾರೆ, ಒಂದು ತತ್ವವನ್ನು ಹೇಳ್ತಾರೆ. ಅಲ್ಲಿ ಪರಶುರಾಮ, ನೀನು ಮಾಡಿದ ಕೆಲಸ ಎಲ್ಲ ಸರಿನೇ, ಆದರೆ ಒಂದು ಸರಿ ಹೋಗಲಿಲ್ಲ ಅಂದ್ಬಿಡ್ತಾರ. ಏನು ಸರಿ ಹೋಗಲಿಲ್ಲ, ಅವನು ರಾಜನನ್ನು ಕೊಂದು ಬಂದಿದ್ದಿ. ಇದೆಲ್ಲ ಜನ ಅರ್ಥ ಮಾಡಿಕೊಳ್ಳೋ ಹೊಸ ಪಾಯಿಂಟ್ ಅದು. ರಾಜನನ್ನು ಕೊಂದು ಬಂದಿದ್ದಿ, ಒಬ್ಬ ಕ್ಷತ್ರಿಯನನ್ನು ಯುದ್ಧದಲ್ಲಿ ಕೊಲ್ಲೋದು ಬೇರೆ, ರಾಜನನ್ನು ಕೊಲ್ಲೋದು ಬೇರೆ, ಅದರಲ್ಲೂ ಪಟ್ಟಾಭಿಷಿಕ್ತ ಚಕ್ರವರ್ತಿಯನ್ನು ಕೊಲ್ಲೋದು ಬೇರೆ. ಒಬ್ಬ ಚಕ್ರವರ್ತಿಯನ್ನು ಕೊಂದರೆ ಬ್ರಹ್ಮಹತ್ಯೆಗಿಂತ ಹೆಚ್ಚು ಪಾಪ ಬರ್ತದೆ ಅಂತ ಹೇಳ್ತಾರೆ. ಚಕ್ರವರ್ತಿಯನ್ನು ಕೊಂದರೆ ಬ್ರಹ್ಮಹತ್ಯೆಗಿಂತ ಜಾಸ್ತಿ ಪಾಪ ಬರ್ತದೆ ಅಂತ ತಪ್ಪಾಗಿದೆ. ಈಗ ಆ ಪಾಪ ಕಳಕು ಅಂತ ಹೇಳಿಬಿಟ್ರಂತೆ ಪರಶುರಾಮ ದೇವರಿಗೆ. ಜಮದಗ್ನ ಹೇಳಿದ ಮಾತಿದು ಒಂದು, ಆ ತಷ್ಟಾಚಾರ ತಾತ್ಪರ್ಯ ಬರೀತಾರೆ. ಪರಮಾತ್ಮನಿಗೆ ಪಾಪ ಪುಣ್ಯದ ಲೆಕ್ಕನ, ಒಂದು ಪದ್ಧತಿ ಇದೆ. ನಾವಿವತ್ತು ಏನೋ ಕೆಲಸ ಮಾಡಿದರೆ ಪಾಠ ಪ್ರವಚನ ಮಾಡ್ತೀವಿ ಅಂತ ತಿಳ್ಕೊಬೋಣ. ನಮ್ಮ ಗುರುಗಳಿಗೆ ಇಂಟ್ರೆಸ್ಟ್ ಪುಣ್ಯ, ಅದಕ್ಕೆ ನಮ್ಮ ಗುರುಗಳಿಗೆ ಪಾಠ ಹೇಳ್ಕೊಟ್ಟು ಎದೆಗಿದ್ದವರು ಇಂಟ್ರೆಸ್ಟ್ ಪುಣ್ಯ, ಅವರುಗಳು ಮತ್ತೆ ಇಂಟ್ರೆಸ್ಟ್ ಪುಣ್ಯ, ಅವ್ರಿಗೆ ಮತ್ತೆ ಇಂಟ್ರೆಸ್ಟ್ ಪುಣ್ಯ, ಈಗ ಹೋಗ್ತಾನೇ ಇರ್ತದೆ ಅಂತ ಹೇಳ್ತಾರೆ. ಆ ಮ್ಯಾಕ್ಸಿಮಮ್ ಎಲ್ಲಿ ಶುರುವಾಗುತ್ತೆ, ಬ್ರಹ್ಮದೇವರವರೆಗೂ ಹೋಗ್ತದೆ ಪುಣ್ಯ, ಎಲ್ಲ ಮಲ್ಟಿಪ್ಲೈ ಆಗ್ತಾ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ನಮಗೀಗ ಅರ್ಥ ಆಗ್ತದೆ, ನಾವು ಹೇಳಿದ ಪಾಠ, ನಾವು ಹೇಳಿದ ಗ್ರಂಥ, ಬರದ ಪುಸ್ತಕ ಎಲ್ಲಿವರೆಗೂ ಭೂಮಿಯಲ್ಲಿರ್ತದೋ ಪುಣ್ಯ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಬ್ಯಾಂಕ್ನಲ್ಲಿ ಇರೋವರೆಗೂ ಒಂದು FD ಇಂಟ್ರೆಸ್ಟ್ ಹೋಗಬೇಕಲ್ಲ. ಇವ್ರು 3 ವರ್ಷಕ್ಕೆ ಮಾಡಿ ನಾವು ಇಂಟ್ರೆಸ್ಟ್ ಕೊಡೋದಿಲ್ಲ, ಅವರು ಹಿಂದೆ ಕೊಡ್ತಿದ್ರಿ, ಕೊಡೋದಿಲ್ಲ, ಬಿಟ್ಬಿಟ್ಟಿದ್ದಾರೆ, ಕಟ್ ಮಾಡಿ ಅಲ್ಲಿವರೆಗೂ ಮುಂದೆ ಕೊಡೋದಿಲ್ಲ. ಶಾಸ್ತ್ರ ಹಾಗಲ್ಲ, ಹೋಗ್ತಾನೆ ಇರ್ತದಾಗ ನಾನ್ ಸ್ಟಾಪ್. ಎಷ್ಟು ಪುಣ್ಯ ಬರ್ತದೆ ಯೋಚನೆ ಮಾಡಿ. ಈ ಪುಣ್ಯದ ಲೆಕ್ಕ ಬೇರೆದಕ್ಕೆ ಅಪ್ಲೈ ಆಗೋದಿಲ್ಲ. ಹಾಗಿದ್ರೆ ಬ್ರಹ್ಮದೇವರಿಗೆ ಮ್ಯಾಕ್ಸಿಮಮ್ ಪುಣ್ಯ ಬರ್ತದೆ, ನಮ್ಮ ಬುದ್ಧಿ ಸ್ವಲ್ಪ ಮುಂದೆ ಓಡ್ತದೆ. ಹಾಗೆ ಲಕ್ಷ್ಮೀನಾರಾಯಣ ಎಷ್ಟು ಪುಣ್ಯ ಬರುತ್ತೋ ಅಂತ ಕೇಳಬೇಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಾಧಕರಿಗೆ ಪುಣ್ಯ, ಅವ್ರು ವರ ಕೊಡೋರೆ, ಅವರು ಫಲ ಕೊಡೋದೆ ಅವ್ರು, ಅವ್ರಿಗೆ ಪುಣ್ಯ ಅಂತ ಹೇಳಬಾರದು. ಅವ್ರ ಅನುಗ್ರಹ ಮಾಡ್ತಾ ಇರೋದು ಅವ್ರಿಗೆ ಪುಣ್ಯದ ಪ್ರಸಕ್ತಿನೇ ಇಲ್ಲ. ಪರಿಪೂರ್ಣ ಅಂತ ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಆದ್ರಿಂದ ಆ ಚಿಂತನೆ ಮಾಡಬಾರದು. ಇಲ್ಲಿ ನಾವು ದಾರಿ ತಪ್ಪಿಟ್ಬಿಡ್ತೇವೆ. ದೇವರಿಗೆ ಪುಣ್ಯ ಇಲ್ಲ, ಪಾಪನೂ ಇಲ್ಲ. ನಿಮ್ಮ ಪುಣ್ಯನೂ ಇಲ್ಲೋ ಪಾಪನೂ ಇಲ್ಲ. ನಹಿ ಪಾಪಾದಿ ನಿರ್ಮಾತು, ಪಾಪಾದಿಗಳನ್ನು ಮಾಡೋದೇ ಪರಮಾತ್ಮ, ಅವನಿಗೆ ನಿರ್ಬಂಧನ ಏನು ಇಲ್ಲ. ಇದು ತಪ್ಪಾರದು, ಜಮದಗ್ನಿಗಳದೇ ತಪ್ಪು ಆ ರೀತಿ ಹೇಳಿತ್ತು. ಅದು ಒಂದು. ಇನ್ನೊಂದು, ಪರಮಾತ್ಮ ಹಾಗಿದ್ರೆ ಆ ತಪ್ಪಿಲ್ಲ ಅಂತ ಹೇಳಬಹುದಾಗಿತ್ತು, ಯಾಕೆ ಹೇಳೋದಿಲ್ಲ ಅಂತ ಕೇಳಿದ್ರೆ, ಲೋಕ ಶಿಕ್ಷಣ ಮಾಡ್ತಾನೆ, ಅಸುರ ಮೋಹನವನ್ನು ಮಾಡ್ತಾನೆ. ಅಸುರಮೋಹನ ಲೋಕ ನಿಷ್ಠಣ, ದೇವರಿಗೆ ಪಾಪದ ಹೆಸರಿಲ್ಲ. ತಾನೇ ಗೀತೆಯಲ್ಲಿ ಹೇಳ್ತಾನೆ, ಯಾರು ತಪ್ಪಿತಸ್ಥರು ಅವರನ್ನು ಕೊಂದ್ರೆ ಯಾರಿಗೂ ಪಾಪ ಬರೋದಿಲ್ಲ ಅಂತ ಹೇಳ್ತಾನೆ. ಸುಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯ ಕ್ಷತ್ರಿಯಸ್ಯ ನವಿದ್ಯತೆ. ಅರ್ಜುನ, ಧರ್ಮ ಯುದ್ಧದಲ್ಲಿ ಕ್ಷತ್ರಿಯನ್ನು ಕೊಂದ್ರೆ ಏನೂ ಪಾಪ ಬರೋದು ತಾನೇ ಹೇಳ್ಬಿಟ್ಟಿದ್ದಾನೆ. ಅಸುರಮೋಹನ ಒಂದು ಉದ್ದೇಶ, ಲೋಕ ಶಿಕ್ಷಣ ಒಂದು ಉದ್ದೇಶ, ಒಂದು ನಿಯಮವನ್ನು ತೋರಿಸ್ತಾನೆ. ಇದೊಂದು ವ್ಯತ್ಯಾಸ ಏನು ತೋರಿಸ್ತಾರೆ ಅಂದ್ರೆ, ಇದು ಬ್ರಾಹ್ಮಣ ರೂಪ, ಕೊಂದಿದ್ದು ಕ್ಷತ್ರಿಯನನ್ನ. ಅರ್ಜುನ ಕ್ಷತ್ರಿಯ, ದುರ್ಯೋಧನ ಕ್ಷತ್ರಿಯರು. ಕ್ಷತ್ರಿಯ ವರ್ಸಸ್ ಕ್ಷತ್ರಿಯ ಓಕೆ, ಬ್ರಾಹ್ಮಣ ವರ್ಸಸ್ ಕ್ಷತ್ರಿಯ ಆಗಬಾರದು. ಇದು ಇಂಪಾರ್ಟೆಂಟ್. ಬ್ರಾಹ್ಮಣ ಶಸ್ತ್ರ ಹಿಡಿಬಾರದು, ಶಾಸ್ತ್ರ ಬಿಡಬಾರದು. ಎರಡು ಬಿಟ್ಟಿದ್ದು ದೊಡ್ಡದಾಯ್ತಷ್ಟೆ. ಶಸ್ತ್ರನಿಲ್ಲ ಭಯ, ಶಾಸ್ತ್ರ ಇಲ್ಲ ಬುದ್ಧಿ ಭಯ, ಎರಡೆರಡು. ಫಿಸಿಕಲಿ ಬೇಕು, ಮೆಂಟಲಿ ಬೇಕಾಗಿಬಿಡುತ್ತೆ. ಆದ್ರೆ ಎಂದು ಬ್ರಾಹ್ಮಣ ಶಾಸ್ತ್ರ ಬಿಡಬಾರದು, ಆ ತತ್ವ ಹೇಳಬೇಕಾಗಿದೆ. ಆದ್ರೆ ಯಾರಿಗೆ ಅಪ್ಲೈ ಆಗುತ್ತೆ? ಮನುಷ್ಯರಿಗೆ ಅಪ್ಲೈ ಆಗುತ್ತೆ, ದೇವರಿಗಲ್ಲ. ದೇವರು ಪಾಠ ಮಾಡಿದಂತಂದ್ರೆ ನ್ಯಾತಕ್ಕೆ ಉಳಿದವ್ರಿಗೆ ಪಾಠ ಹಾಕೊಡ್ಬೇಕು ಅಂತೇಳಿ. ಯಾವುದೇ ಎಮೋಷನಲ್ ಏನೋ ಮಾಡ್ಲಿಕ್ಕೆ ಹೋಗ್ಬಿಡಬೇಡಿ. ತಾನು ಮಾಡ್ದ ಅಂತ ಉಳಿದವ್ರು ಮಾಡಬಾರ್ದು, ತಾನು ಮಾಡ್ದ ಅಂತ ಉಳಿದವ್ರು ಮಾಡಬಾರ್ದು. ಕೆಲವರು ಇರ್ತಾರೆ ಬಹಳ ಎಕ್ಸ್ಪರ್ಟ್ ಆಗಿರ್ತಾರೆ, ಬಾವಿಲಿ ನೀರು ಸೇದಬೇಕಾಗಿರುತ್ತೆ. ಹ್ಯಾಕ್ ಸೇರ್ತಾರೆ ಗೊತ್ತಾ? ಒಂದ್ ಕೈಲಿ ಹೀಗೆ ಹಿಡಿದು, ಒಂದ್ ಕೈಲಿ ಹೀಗೆ ಹಿಡಿಯೋದು, ಒಂದ್ಸಲ ಬಿಟ್ಟು ಗಪ್ ಅಂತ ಹಿಡಿಯೋದು. ಇವೆಲ್ಲ ಗ್ರಿಪ್ಸ್ ಅದೆಲ್ಲ ಚಿಕ್ಕವ್ರು ಮಾಡಿ ಒಳಗೆ ಹಾಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಎಕ್ಸ್ಪರ್ಟ್ ಮಾಡಿದ್ರೆ ಸಾಮಾನ್ಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪರಮಾತ್ಮ ಸರ್ವತಂತ್ರ, ಸ್ವತಂತ್ರ. ಆದ್ರಿಂದ ತಾನು ಮಾಡೋದು ತಾನೇ. ಇನ್ನೊಂದು ಕಥೆ ಬರ್ತದೆ ಭಾಗವತಲ್ಲೇ, ಹೇಳ್ತಾರೆ ಈ ಒಂದು ಕೃಷ್ಣ ಏಕಾಹ ಯಜ್ಞ ಮಾಡಿರ್ತಾನೆ, ಒಂದೇ ದಿವಸ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಆಗ ಮಧ್ಯೆ ಬ್ರಾಹ್ಮಣ ಕಥೆ ಎಲ್ಲ ಬಂದ್ಬಿಡ್ತದೆ, ಕಥೆ ಹೆಚ್ಚಾಡೋದಕ್ಕೆ ಹೋಗೋದಿಲ್ಲ. ಕೃಷ್ಣ ಮಧ್ಯೆ ಎದ್ದೋಗಿಬಿಟ್ಟು ವೈಕುಂಠಕ್ಕೆ ಹೋಗಿ ಅವನ್ನೆಲ್ಲ ತರ್ತಾನೆ ವಿಶ್ವಪುತ್ರರನ್ನು. ಇದು ಎಲ್ಲ ಕಥೆ ಎಲ್ಲರಿಗೂ ಗೊತ್ತಿದೆ. ಆಚಾರ್ಯರು ಬರೀತಾರೆ, ಭಾಗವತ ಹೇಳ್ತದೆ ಕೃಷ್ಣ ಆಮೇಲೆ ಏನ್ ಮಾಡ್ಕೊಂಡು ಗೊತ್ತೇನು, ಯಜ್ಞದಲ್ಲಿ ದೀಕ್ಷಿತರಾದ್ರೂ ಮಧ್ಯೆ ಎದ್ದು ಹೋಗಬಾರ್ದು. ಚಾತುರ್ಮಾಸ್ಯ ಕೂತವ್ರು ಎದ್ದು ಹೋಗಬಾರ್ದಲ್ಲ, ಹಾಗೆ ಚಾತುರ್ಮಾಸ್ಯ ಕೂಡದೆ ಹೋದ್ರೆ ಪಜಿ ಇನ್ನೂ ಪಜಿತಿ ಆಗ್ತದೆ ಅಷ್ಟೇನೆ. ಕೂತ್ ಮೇಲೆ ಎದ್ದು ಹೋಗಬಾರ್ದು, ನೀರು ಪೂಜೆ ಕೂತಾಗ ಮುಗಿಯವರು ಹೇಳಬಾರ್ದು. ಮತ್ತೆ ಮಧ್ಯೆ ಮಧ್ಯೆ ಎದ್ದು ಹೋಗ್ಲಕ್ ಬರೋದಿಲ್ಲ, ಆಸನ ಹಾಕೊಂಡು ಕೊಡ್ತಾನೆ. ಒಂಥರ ನೈವೇದ್ಯ ಮಾಡಿ ಹೇಳೋವರೆಗೂ ಭುಜಂಗಿಸೋವರೆಗೂ ಮತ್ತೆ ಹೇಳಬಾರ್ದು. ಅದು ಎದ್ದು ಬಿಟ್ರೆ ಅದು ಪೂಜೆ ಆಗೋದಿಲ್ಲ. ಬರೀ ಎಕ್ಸಾಮ್ ಅಲ್ಲಿ ಎದ್ದು ಓಡಾಡ್ತಿದ್ರೆ ಕೂಡಿಸ್ತಾರ ಅವ್ರನ್ನ, ಕೂಡ ಎದ್ದು ಹೋಗೋದು ಹೊರಗೆ ಹೋಗೋದು ಬರೋದು ಮಾಡ್ತಿದ್ರೆ ಎಕ್ಸಾಮ್ ಸಿಸ್ಟಮೇ ಕೆಟ್ಟು ಹೋಗ್ತದೆ. ಹೊರಗೆ ಹೋದ್ರೆ ಮತ್ತೆ ಒಳಗೆ ಬರಬಾರ್ದು. ಆ ರೀತಿ ನಿಯಮಗಳುಂಟು ಕೆಲವಕ್ಕೆಲ್ಲ ಕೂಡ. ಯಜ್ಞದ ಭೂಮಿಯಿಂದ ಎದ್ದೋದ್ನಲ್ಲ ಕೃಷ್ಣ, ಏನ್ ಮಾಡಿದ ಅಂತ ಗೊತ್ತಾ? ಆಚಾರ್ಯ ಬರೀತಾರೆ ಪ್ರಾಯಶ್ಚಿತ್ತ ಅಂಚೆ ಚಾಲನೆ, ಪ್ರಾಯಶ್ಚಿತ್ತ ಮಾಡ್ಕೊಂಡಂತ ಕೃಷ್ಣ ಅದಕ್ಕೆ ಎದ್ದೋಗಬಾರ್ದು ಎದ್ದೋದೆ ಅಂತೇಳಿ. ಯಾತಕ್ಕೆ ಉಳಿದವರಿಗೆ ಪಾಠ ಅದು. ಯಜ್ಞ ದೀಕ್ಷಿತರಾದ್ರು ಎದ್ದೋದ್ರೆ ಅದು ತಪ್ಪಾಗುತ್ತೆ, ಅದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ತೋರಿಸ್ಲಿಕ್ಕೆ. ಯದ್ಯದ ಆಚರತೆ ಶ್ರೇಷ್ಠ ತತ್ತದೇ ವೇತರೋಜನ. ಇದೆಲ್ಲ ಯಾತಕ್ಕೆ ಹೇಳ್ತಿದ್ದೇನೆ ಅಂದ್ರೆ, ಸುಮ್ಮನೆ ಭಾಗವತ ಓದಿಬಿಡ್ತೇವೆ, ಯಾವ್ದೋ ಟ್ರಾನ್ಸ್ಲೇಷನ್ ಬರೆದು ಬಿಟ್ಟಿರ್ತೇವೆ, ಏನು ಬರೆದ ಕ್ಲಾರಿಫಿಕೇಶನ್ ಇರೋದಿಲ್ಲ, ನಮಗೆ ಸಂಶಯ ಶುರುವಾಗ್ತದೆ. ಆಗ ಪರಶುರಾಮ ದೇವರಿಗೆ ಪಾಪನ, ಮತ್ತೆ ಆತನಿಗೆ ಶಿಕ್ಷೆನ, ಅದೆಲ್ಲ ಸುಳ್ಳು. ಲೋಕಕ್ಕೆ ಕಷ್ಟ ಹೇಳಿದ್ದು, ಅಸುರ ಮೋಹನ ಒಂದಾಗಬೇಕು, ಕೆಟ್ಟವರು ಹಾಳಾಗಬೇಕು, ಒಳ್ಳೆಯವರು ದಾರಿ ತಿಳ್ಕೋಬೇಕಷ್ಟೆ. ಇದಕ್ಕೇನು ಪ್ರಾಯಶ್ಚಿತ್ತ ಅಂತ ಪರಮಾತ್ಮ ಕೇಳಿದಂತೆ, ತಾನೇ ಸರ್ವೋತ್ತಮ. ಆಗ ಅವ್ರು ಹೇಳ್ತಾರೆ ತೀರ್ಥಯಾತ್ರೆ ಮಾಡು ಅಂತ ಹೇಳ್ತಾರೆ. ಪರಮಾತ್ಮ ತೀರ್ಥಯಾತ್ರೆಯನ್ನು ಮಾಡ್ತಾನೆ. ತೀರ್ಥಯಾತ್ರೆ ಅಂದ್ರೆ ಎರಡರ್ಥ, ಒಂದು ತೀರ್ಥ ಎಲ್ಲ ತೀರ್ಥಕ್ಕೆ ಹೋಗಿ ಬರೋದು, ಇನ್ನೊಂದು ತೀರ್ಥ ಶಾಸ್ತ್ರ ಓದೋದು ಅಂತ ಅರ್ಥ. ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ಎಷ್ಟೋ ಪಾಪಗಳು ಪರಿಹಾರ ಆಗ್ತವೆ, ಬಹಳ ಜನ ಗೊತ್ತಿಲ್ಲ ಅದು. ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ಎಷ್ಟೋ ಪಾಪ ಪರಿಹಾರ ಹೋಗ್ತವೆ. ಜ್ಞಾನಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಇಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ತಥಾ, ಭಗವಂತನ ಮಾತಿದ್ದು. ಪಾಠ ಪ್ರವಚನಕ್ಕೆ ಹೋಗ್ತಾನ ಎಷ್ಟೋ ಪಾಪ ಕಡಿಮೆ ಆಗ್ತಾವ ಅಂತ. ಅದರಿಂದ ಇವತ್ತು ನಮ್ಮಲ್ಲೂ ಪದ್ಧತಿ, ಸ್ಟೂಡೆಂಟ್ಸ್ ಕನ್ಸೆಷನ್ ಕೊಡ್ತಾರಲ್ಲ ಹಾಗೆ. ಸ್ಟೂಡೆಂಟ್ ಲೈಟ್ ಇಲ್ದ ಹೋಗ್ತಾನೆ ಅಂತ ತಿಳ್ಕೊಬೋಣ. ಎಲ್ಲಿಗೆ ಅಂತ ಸ್ಟೂಡೆಂಟ್ ಅಂತ ಹೇಳ್ತಾನೆ, ಬಿಟ್ಟು ಬಿಡ್ತಾರ ಹಾಗೆ. ಗೊತ್ತಾಯ್ತು, ಆಸ್ಪತ್ರೆಗೆ ಅಂತ ಬಿಟ್ಟು ಬಿಡ್ತಾರೆ ಕೆಲವಕ್ಕೆಲ್ಲ. ಎಕ್ಸೆಂಪ್ಷನ್ ಸುಳ್ಳು ಹೇಳಬಾರ್ದು, ಸರಿಯಾಗಿ ಹೇಳಿದ್ರೆ ಎಕ್ಸೆಂಪ್ಷನ್ ಸಿಗ್ತವೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಗೆ ಎಕ್ಸೆಂಪ್ಷನ್ ಇದೆಯೋ, ವಿದ್ಯಾ ಶಾಸ್ತ್ರ ಓದ್ದವರಿಗೆ ಎಕ್ಸೆಂಪ್ಷನ್ ಸಿಗ್ತದೆ, ಓದಬೇಕಾದ್ರೂ ಓದಿದ ಮೇಲೂ. ಆ ದೃಷ್ಟಿಯಲ್ಲಿ ಪರಶುರಾಮದೇವರು ತೋರಿಸಿಕೊಟ್ರು, ಅದೆಲ್ಲ ಮುಗಿದೋಯ್ತು. ಮತ್ತೊಂದು ದಿವಸ ಬಂತು, ಅವರ ಹೆಂಡತಿ ರೇಣುಕಾದೇವಿ ಗಂಗಾ ನದಿ ನೀರು ತರಲಿಕ್ಕೆ ಅಂತ ಹೋಗಿದ್ದಾರೆ. ಆಶ್ರಮ ಗಂಗಾ ತೀರದಲ್ಲಿತ್ತು, ಅವರ ಆಶ್ರಮ ಸ್ವಲ್ಪ ದೂರದಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ಹೋದ್ರು, ಅಲ್ಲಿ ನೀರು ತರಲಿಕ್ಕೆ ಅಂತ ಹೋದವಳು ಪ್ರತಿ ದಿವಸ ಸರಿಯಾತನ ಕೊಡ್ತಿದ್ಲು. ಅವತ್ತು ಸ್ವಲ್ಪ ತಡ ಆಯ್ತು ತರೋದು. ಕಾರಣ ಏನು ಅಂದ್ರೆ, ಚಿತ್ರರಥ ಎಂಬ ಗಂಧರ್ವ ಬಂದು ಜಲಕ್ರೀಡೆ ಆಡ್ಲಿಕ್ಕೆ ಅಂತ ಕೂತಿತ್ತು. ಅದ್ರೆ ಈಗ ಏನ್ ಮಾಡ್ತಾಳೆ, ಒಂದು ಕ್ಷಣ ನೋಡ್ತಾಳ, ಒಂದು ಕ್ಷಣ. ಅವನು ಗಂಧರ್ವ, ಅವನು ತನ್ನ ಪತ್ನಿಯರ ಸಮೇತ ಬಂದಿರ್ತಾನೆ, ವಿಹಾರ ಮಾಡ್ತಾ ಇರ್ತಾನೆ. ಇವಳು ಒಂದು ಕ್ಷಣ ನೋಡ್ತಾಳ ಅಷ್ಟೇ. ನೋಡಿದ್ದಕ್ಕೆ ಸ್ವಲ್ಪ ತಡ ಆಯ್ತು, ಡಿಸ್ಟರ್ಬೆನ್ಸ್ ಆಯ್ತು, ತಡ ಆಯ್ತು. ನೀರು ತಗೊಂಡು ಬಂದ್ಲು. ನೋಡಿದ್ರು ತಕ್ಷಣ ನಿನ್ನ ಮೈಲಿಗೆ ಅಂತ ಹೇಳಿದ್ರು. ಎಂಥ ಕಾಲ ಯೋಚನೆ ಮಾಡಿ, ಒಂದು ಸ್ವಲ್ಪ ಕ್ಷಣ ನೋಡಿ ಬಂದಿದ್ದಕ್ಕೇನೆ ಮೈಲಿಗೆ ನೀರು ಮಡಿ ಬರೋದಿಲ್ಲ, ಅಷ್ಟೇ ಅಲ್ಲ, ನೀನು ಪಾತಿವ್ರತೆ ಧಕ್ಕೆಯಾಗಿದೆ ಅಂತ ಹೇಳ್ತಾ, ಪಾತಿವ್ರತೆ ಕೆಟ್ಟ ಹೋಗಿಬಿಟ್ಟಿದೆ ಅಂತ ಹೇಳಿದವರೇ ತಮ್ಮ ಮಕ್ಕಳನ್ನು ಕರೀತಾರೆ, ಕಳೆದು ಬಿಟ್ಟು ಇವಳನ್ನ ತಲೆ ಕತ್ತರಿಸಿ ಅಂತ ಹೇಳ್ತಾರೆ. ಅವರೇ ಸಾಧ್ಯ ಇಲ್ಲ ಕತ್ತಲಕ್ಕೆ, ಹಾಗೆ ತಾಯಿ ತಲೆ ಹಾಕಿ ಕತ್ತಲಕ್ಕಾಗುತ್ತೆ, ಕತ್ತಲಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ನಡೆದ ಕಥೆ ಇದು. ಆಮೇಲೆ ಪರಶುರಾಮ ಅಂತ ಕರೀತಾರೆ. ಆಗ ಪರಶುರಾಮ ದೇವರು ಬರ್ತಾರೆ ಅಲ್ಲಿಗೆ. ಏನಪ್ಪ ಅಂತ ಕೇಳ್ತಾರೆ, ಈಕೆ ತಲೆ ಕತ್ತರಿಸು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿನ್ನ ಅಣ್ಣದ್ರ ತಲೆನೂ ಕತ್ತರಿಸು ಅಂತ ಹೇಳ್ತಾರೆ. ಯಾಕೆ ನನ್ನ ಮಾತು ಕೇಳಲಿಲ್ವಲ್ಲ, ಎಲ್ಲರ ತಲೆ ಕತ್ತರಿಸೋದು. ಪರಮಾತ್ಮ ತಗೊಂಡಿದ್ದು ಎಲ್ಲರ ತಲೆ ಕತ್ತರಿಸಿ ಹಾಕಿಬಿಡ್ತಾರೆ ಅಡಿಯಂತೆ. ಇಷ್ಟು ಭಾಗವತ ಕೇಳಿದ್ರೆ ಗೋವಿಂದ ಕೃಷ್ಣಾರ್ಪಣೆ ಎಲ್ಲರೂ ಕೂಡ ತಾಯಿ ತಲೆ ಕತ್ ಬದಲು ಮನೆಯಿಂದ ಹೊರಗೆ ಹಾಕ್ತಿದ್ರು ಕತ್ತರಿಸಿ ಆಗಿಬಿಡ್ತಾರೆ ಅಷ್ಟೇ. ಪರಶುರಾಮದೇವರು ಮಾಡಿದ್ದಾರೆ ಪಾಪ, ಎತ್ತಿದಾರ್ತಾರೆ ಶ್ರೇಷ್ಠ ತತ್ತದೇವೇತರೋದಿನ ಏನ್ ಮಾಡ್ಬೇಕು ಇದಕ್ಕೆ, ಕಷ್ಟ ಮಾಡೇ ಬಿಡ್ತಾರೆ. ತಕ್ಷಣ ಚಂದ್ರದಲ್ಲಿ ಭಾರಿ ಖುಷಿಯಾಗಿಬಿಡುತ್ತೆ. ಅಲ್ಲೇ ಪರಶುರಾಮ, ನನ್ನ ಮಾತು ಕೇಳಿದ್ದಿ, ಏನ್ ವರ ಬೇಕು ಕೇಳು ಅಂತ ಕೇಳ್ತಾರೆ. ದೇವ್ರ ವರ ಕೇಳ್ಬೇಕಾ? ವರದೇಶ ವರಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಯಮದಗ್ನಿ ಏನ್ ಬರಬೇಕು ಕೇಳು ಕೇಳಿ ಕೇಳಿಕೊಂಡ ತಕ್ಷಣ ಆಗ ಪರಮಾತ್ಮ ಕೇಳಿದನಂತೆ, ಅಪ್ಪ ಇವರೆಲ್ಲ ಬದುಕಬೇಕೀಗ, ತಾಯಿ ಅಣ್ಣಂದಿರೆಲ್ಲ ಬದುಕಬೇಕು, ಮೊದಲೇ ವರ, ಇನ್ನೊಂದು ವರ ಕೊಡ್ತೇನೆ ಅಂತಾರೆ. ಇನ್ನೊಂದು ವರ ಅಂದ್ರೆ ಇವ್ರು ಯಾರಿಗೂ ನಾನು ಕೊಂದಿದ್ ನೆನಪಿರಬಾರ್ದು ಅಂತ ಹೇಳ್ತಾರೆ. ಯಾಕೆ ಆಮೇಲೆ ಸಿಟ್ ಮಾಡ್ಕೊಂಡ್ಬಿಡ್ತಾರೆ, ಕೊಂದಿದ್ದೆ ಬೈದಿದ್ದೆ ನೆನ್ಪಿಟ್ಕೊಂಡಿರ್ತಾರೆ, ಬಿಡ್ತಾರಾ? ನೆನಪೇ ಇರಬಾರ್ದು ಯಾರಿಗೂ ಕೂಡ. ತಥಾಸ್ತು ಅಂತ ಹೇಳಿಬಿಟ್ಟಿರುತ್ತೆ. ಇದು ಕಥೆ, ಇದು ಕಥೆ ಸರಿನೇ. ಅರ್ಥ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್, ಅಪಾರ್ಥ ಮಾಡ್ಕೊಳ್ಳೋದೇ ಜಾಸ್ತಿ. ನೋಡಿದ್ರೆ ಜಮದಗ್ನಿಗಳು ಎಂಥವ್ರು ಇವರು, ಏನು ಒಂದು ಎರಡು ನಿಮಿಷ ಆಡಾಗಿದ್ದು ಕೊಂದೇ ಬಿಡ್ತಾರಲ್ಲಿ ಬ್ರಾಹ್ಮಣ ಸಹವಾಸನ ಬೆಳೋದಕ್ಕೆ ಅಂತ ಹೇಳ್ತಾರೆ. ಮಡಿ ಮೈಲಿಗೆ ಎಲ್ಲ ಓಪ್ಲೆಸ್ ಇವೆಲ್ಲ ಕೂಡ, ತಲೆ ಹೋಗೋ ಕೆಲಸಗಳು ಅಂತಾರಲ್ಲ ಹಾಗೆ. ಇಷ್ಟೇ ಕಥೆ ಕೇಳಿದವರಿಗೆ ಬದಲೇ ಬಡಿ ಮೈಲಿಗೆ ಮಾಡೋದಿಲ್ಲ, ಪೂರ್ತಿ ಬಿಟ್ಬಿಡ್ತಾರೆ ಆಮೇಲೆ. ಹಾಗಲ್ಲ, ಅವರು ಜಮದಗ್ನಿಗಳ ಹೆಂಡತಿ ಮೇಲೆ ಸಿಟ್ಟಲ್ಲ, ಕರುಣೆ ಇದೆ, ಅನುಕಂಪ ಇದೆ ಅವರಿಗೆ. ನೋಡ್ತಾರೆ ಪಾಪ ಎಷ್ಟು ಪವಿತ್ರಳಾದವಳು, ಇವಳು ಒಂದು ತಪ್ಪು ಮಾಡಿದ್ದಾಳೆ, ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಿಬಿಟ್ರೆ ಅವಳು ನರಕ ಆಗೋದಿಲ್ಲ, ಹಾಗೆ ಉಳ್ಕೊಂಡ ನರಕ ಆಗುತ್ತೆ ಆಮೇಲೆ. ಡಾಕ್ಟರ್ ಏನ್ ಮಾಡ್ತಾನೆ ತಕ್ಷಣನೇ, ಔಷಧಿ ಕೊಟ್ಟೆ ಆಗ ರೋಗ ವಾಸಿ ಮಾಡಿಬಿಟ್ಟು ಡಿಸ್ಚಾರ್ಜ್ ಮಾಡ್ತಾನಲ್ಲ, ಹಾಗೆ ಡಿಸ್ಚಾರ್ಜ್ ಮಾಡಿದ್ರೆ ಡಾಕ್ಟರ್ ಮಾಡೋದಿಲ್ಲ, ವಾಸಿಯಾಗಿದ್ದು ಕನ್ಫರ್ಮ್ ಮಾಡ್ಕೊಂಡು ಡಿಸ್ಚಾರ್ಜ್ ಮಾಡ್ತಾನೆ. ಯಾಕೆ ಸ್ವಲ್ಪ ಉಳ್ಕೊಂಡ್ರೆ ಮತ್ತೆ ರೋಗ ಜಾಸ್ತಿಯಾಗಿ ಬರುತ್ತೆ. ಇದು ಕರುಣೆಯಿಂದ ಮಾಡಿದ್ದೆ ಹೊರತು ನಮ್ಗೇನಿಸುತ್ತೆ ಅಷ್ಟು ಸಂಸಾರ ಮಾಡಿದ್ದಾಳೆ ಪಾಪ, ಅಷ್ಟು ಜನ ಮಕ್ಕಳನ್ನ ಹೆತ್ಕೊಟ್ಟಿದ್ದಾಳೆ, ಅಂತ ಹೆಂಡ್ತಿ ನೀಗೆಲ್ಲ ಎಷ್ಟು ಕ್ರಿಯಲ್ ಆಗಿದ್ರೆ ಏನ್ ಗತಿ ಅಂತ ಕೇಳಿದರೆ ಕ್ರಿಯಾಲಿಟಿ ಅಲ್ಲ, ಅದು ಕಾರುಣ್ಯ ನಿಜವಾಗ್ಲೂ ತೋರಿಸಿತ್ತು. ಹಾಗೆ ಶುದ್ಧಳಾಗಿರಬೇಕು ಅಂತ ಶಿಕ್ಷೆ ಕೊಟ್ಟರೆ ಹೊರತು ಬೇರೆ ಕಾರಣಕ್ಕಲ್ಲ. ಕೆಲವು ಪಾಪಗಳಿಗೆ ಅಂತಿಂತ ಶಿಕ್ಷೆ ಅಲ್ಲ, ಮರಣಾಂತ ಶಿಕ್ಷೆ ಅಂತ ಕರೀತಾರೆ. ಏನೋ ನಮ್ಮ ಜನ ಮಾಡಬಾರದು ಮಾಡ್ತಾರೆ, ಪವಮಾನ ಮಾಡ್ಕೊಂಡು ಮುಗಿಸ್ಬಿಡ್ತಾರೆ ರೆಡಿ ಅಂತೇಳಿ. ನಾಲ್ಕು ಜನಕ್ಕೆ ಹತ್ತು 5-5 ರೂಪಾಯಿ ದಕ್ಷಿಣ ಕೊಟ್ಟು ಕೃಷ್ಣ ಅರ್ಪಣೆ ಅಂದ್ಬಿಡ್ತಾರೆ. ಇದು ಎಲ್ಲರೂ ಪಾಪ ಮಾಡ್ಬೋದು ಅಷ್ಟೇ. ಇದರಿಂದ ಯಾಕಂದ್ರೆ ಹುಡುಗರಾಗಿದ್ದಾಗ ಏನು ಫಾಸ್ಟ್ ಏನ್ ಮಾಡ್ತಿದ್ರು, ಪ್ರೈಲ್ ಲೇಟ್ ಆಗಿ ಬಂದ್ರೆ 25 ರೂಪಾಯಿ ಸಫಾಯಿನು ಅಂತೇಳಿ. ಅವಾಗ ಹುಡುಗ ಏನ್ ಮಾಡ್ದು, ಅವನು ಆ 3 ರೂಪಾಯಿ ಕೊಡ್ತೀನಿ ಎಕ್ಸಾಮಿನ ಕೊಟ್ಬಿಡಿ ಅಂತ ಕೇಳಿದ್ರೆ, ಪ್ರೇಯರ್ಗೆ ದುಡ್ಡು ಕೊಡ್ಲಕ್ ಪಾಡಿಲ್ಲ ಅವರು, ಪ್ರೇಯರ್ ಬರಬೇಕು ಅಂತ ಅವ್ರ ಉದ್ದೇಶನ ಬರುತ್ತೋ, ಪೆನಾಲ್ಟಿ ಕೊಡೋ ಉದ್ದೇಶ ಅಲ್ಲ, ಪೆನಾಲ್ಟಿ ತಪ್ಪಲಿ ಅಂತ ಪ್ರೇಯರಿ ಬಂದ್ರೆ ಒಳ್ಳೆನಾಗ್ತಾನೆ ಅಂತ ಅರ್ಥ. ಭಗವಂತ ಪ್ರಾಯಶ್ಚಿತ್ಯ ಯಾತಕ್ ಮಾಡಿದ್ದಾರೆ ಅಂದ್ರೆ ಮುಂದೆ ತಪ್ಪು ಮಾಡಬಾರ ಅಂತ ಹೇಳೋದಕ್ಕೋಸ್ಕರ, ಲೈಸೆನ್ಸ್ ತಗೊಳ್ಳಕ್ಕಲ್ಲ ಅದನ್ನು ಮಾಡಿರೋದು. ಇದು ಹಾಗೇನೆ, ಅದಕ್ಕೋಸ್ಕರ ಪರಮಾತ್ಮ ಮಾಡಿದ್ದೇನೀಗ ಈ ಮೂಲಕ ವ್ಯವಸ್ಥೆ ಮಾಡಿ ಆಕೆಗೆ ಪಾಪ ಹೋಗಬೇಕು ಅಂತ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಕರುಣೆಯ ಕಥೆಯಿಂದ ನಾವು ಕ್ರೋಪದ ಕಥೆಯನ್ನು ತಿಳ್ಕೊಂಡಿರ್ತೇವೆ, ಅದು ತಿಳ್ಕೊಳ್ಬಾರ್ದು. ಋಷಿ ಮುನಿಗಳೆಲ್ಲ ಭಾರಿ ಕರುಣಾಳುಗಳು. ರಾಯರ ಬಗ್ಗೆ ಎಷ್ಟು ಹೇಳ್ತೇವೆ, ಕಾರುಣ್ಯ ವಾರಿಧಿಯ ಬಾರು ಅಂತ ಕರೀತೇವೆ. ರಾಯರು ಕರುಣಾವಾರಿಧಿಗಳು ಅಂದ್ರೆ ಜ್ಞಾನಿಗಳೆಲ್ಲ ಕರುಣಾವಾರಿಧಿಗಳಾದ್ರಿಂದ ಅವರಿಗೆ ಕೋಪ ಇರಲಿಲ್ಲ. ಆಕೆ ಒಂದು ತಪ್ಪು ಮಾಡಿಲ್ಲ, ಆ ಕ್ಷಣದಲ್ಲಿ ಏನ್ ಮಾಡಿಬಿಟ್ಲು, ಎಂಥ ಜರಕ್ಕಿಡಿ ಆಡ್ತಾರೆ, ಚಿತ್ರರಥ ಹೇಗಿದ್ದಾನೆ, ಒಂದು ಕ್ಷಣ ವಿಚಲಿತ ಆಯ್ತು. ಇಷ್ಟಕ್ಕೆ ಶಿಕ್ಷೆ ಕೊಟ್ರಲ್ಲ, ನಮ್ಮ ಟಿವಿ ನೋಡ್ಕೊಂಡು ಏನೋ ಮಾಡಿರ್ತಾರೆ, ಇವ್ರಿಗತಿ ಏನಾಗಲ್ಲ ಕೈಟ್ಕೊಂಡು. ನಮ್ಮ ಜನಕ್ಕೆ ಇದೊಂದು ಎಚ್ಚರಿಕೆ ಇದ್ದಾಗ ಲೆಕ್ಕ. ಕಲಿಯುಗದಲ್ಲಿ ಯಾತಕ್ಕೆ ಮಂತ್ರ ಫಲಿಸೋದಿಲ್ಲ ಗೊತ್ತಾ? ಮಂತ್ರ ಫಲಿಸ ಮನಸ್ಸು ಸರಿ ಇದ್ರೆ ಮಂತ್ರ ಗೊತ್ತಾಯ್ತಾ, ಮನನಾತ್ ಮನೋರುಚ್ಯತೆ ಅಂತ ಕರೀತಾರೆ. ಮನಸ್ಸೇ ಕಳಿಸ್ಕೊಂಡು ಈ ಮಂತ್ರ ಏನ್ ಕೆಲಸ ಮಾಡುತ್ತೆ? ಅರ್ಥ ಮಾಡಿಕೊಂಡ್ರೆ ಆ ದೃಶ್ಯ, ಆ ದೃಶ್ಯ ನೋಡಿದ್ದಕ್ಕೆ ಮನಸ್ಸು ಅಫೆಕ್ಟ್ ಪರ್ವರ್ಟ್ ಡೈವರ್ಟ್ ಆಗಿತ್ತು. ಅದನ್ನ ಕರೆಕ್ಟ್ ಮಾಡಕ್ ಕೊಟ್ಟ ಶಿಕ್ಷೆ ಆದ್ರಿಂದ ಜಮದಗ್ನಿ ತಪ್ಪು ಮಾಡಿಲ್ಲ, ಫಾಲ್ಟ್ಗೆ ಇದು. ಜಮದಗ್ನಿ ತಪ್ಪು ಮಾಡಿದ್ರಂತ ಋಷಿಪಂಚಮಿ ಮದ್ದೆ ಮಾಡೋದು ಪೂರ್ತಿ ಬಿಟ್ಬಿಡ್ತೇವೆ, ಇವ್ರ ಯಾಕೆ ಪೂಜೆ ಮಾಡ್ಬೇಕು ನಾವು ಅಂತೇಳಿ ಹೆಂಡತಿನ ಕೊಲಿಸ್ತವರು, ಆದ್ರಿಂದ ಇವ್ರು ಪೂಜೆ ಮಾಡಬಾರ್ದು ಅನಿಸ್ತಾ ಇತ್ತು, ಹಾಗೆ ಮಾಡ್ಕೋಬಾರದು ಕರುಣೆ. ಮತ್ತೆ ಪರಶುರಾಮ ದೇವರು ಕೊಂದು ಬಿಟ್ರಲ್ಲ ಸರಿನಾ ಅಂತ ಕೇಳಿದ್ರೆ, ಪಿತೃದೇವೋ ಭವ, ತಂದೆ ಮಾತನ್ನ ನಡೆಸಬೇಕು ಅಂತ ತೋರ್ಸಕ್ ಹಾಗೆ ಮಾಡಿದರು. ರಾಮರೂಪದಿಂದ ವನವಾಸಕ್ಕೆ ಹೋಗಿ ತೋರಿಸಿದ್ರು, ಈ ರೂಪದಿಂದ ತಂದೆ ಮತ್ತು ಅಣ್ಣನ ತಾಯಿ ಮತ್ತು ಅಣ್ಣದ ತಲೆನೇ ಕತ್ತರಿಸಿಬಿಟ್ರು. ನಮಗೆ ಹಾಗೆ ಈ ಮಟ್ಟಿಗಾರು ಫಾಲೋ ಮಾಡಬಹುದು ಅಂತ ಕೇಳಿದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ತಂದೆ ಅಕಸ್ಮಾತ್ ನಮ್ಮ ತಂದೆ ಆ ರೀತಿ ಹೇಳಿದ್ರೆ ಕೇಳಬಾರದು ನಾವು. ಯಾತಕ್ಕೆ ಅಂದ್ರೆ ಪರಿಸರ ಅದು ತೋರಿಸ್ತಾರೆ. ಎಂಥವ್ರ ಮಾತು ಕೇಳಬೇಕು ಅಂದ್ರೆ ಆ ತಪ್ಪನ್ನು ಸರಿ ಮಾಡೋ ಕೆಪಾಸಿಟಿ ಅವ್ರ ಮಾತು ಕೇಳಬೇಕು. ಜಮದಗ್ನಿಗಳಿಗೆ ಏನ್ ಶಕ್ತಿ ಇತ್ತು ಮತ್ತೆ ಬದುಸೋ ಶಕ್ತಿ ಇತ್ತು, ಅದಕ್ಕೆ ಮಾತು ಕೇಳಿದ್ರೆ ಹೊರತು ಕಂಡವ್ರ ಮಾತು ಕೇಳಬಾರದು. ಕಂಡವ್ರ ಮಾತು ಕೇಳಿ ಇದು ಹೋಯ್ತು ಅದು ಹೋಯ್ತು, ಮತ್ತೆ ಏಕಾದಶಿ ಉಪವಾಸ ಮಾಡಬೇಡಿ ಯಾರು ಹೇಳ್ತಾರೆ ಕೇಳಿಬಿಡ್ತೇವೆ. ಅವನ್ ಪಾಪ ಪಾಪಿಸ್ತಾ ನಮ್ಮನ್ನ ಹೇಳ್ಕೊಂಡು ಹೋಗ್ತಾನೆ, ಅಂತವ್ರ ಮಾತು ಕೇಳ್ತಾರಾ? ಒಳ್ಳೆಯವ್ರ ಮಾತ್ರ ಕೇಳಿ, ಕಾಂಪಿಟೆಂಟ್ ಪರ್ಸನ್ ಕೇಳಬೇಕು. ಆಫೀಸರ್ ಹೇಳ್ತಾರೆ ನಾಳೆ ಲೇಟ್ ಆಗ ಪರವಾಗಿಲ್ಲ ಅಂತ ಹೇಳ್ತಾರೆ, ನೋ ಪ್ರಾ ಅವರೇ ಹೇಳಿದ್ದಾರೆ, ನೋ ಪ್ರಾಬ್ಲಮ್. ಯಾರು ಫ್ರೆಂಡ್ಸ್ ಹೇಳಿದ್ರು ಕೇಳಿದ್ರೆ ಡಿಸ್ಮಿಸ್ ಆಗ್ತಾರೆ. ಫ್ರೆಂಡ್ಸ್ ಮಾತು ಕೇಳಿ ಹೋಗಿದ್ರೆ ಆಫೀಸ್ ಲೇಟ್ ಆಗಿ ಹೋದ್ರೆ ಎಕ್ಸೆಂಪ್ಷನ್ ಸಿಗೋದಿಲ್ಲ, ಆಫೀಸರ್ ಪರ್ಮಿಷನ್ ತಗೊಂಡ್ರೆ ಆಗ್ತದೆ. ಅದು ಸುಪೀರಿಯರ್ ಹೇಳಿದ್ರೆ ಅವನು ಹಿಡಿತಾನೆ, ಸುಪೀರಿಯರ್ ಹೇಳ್ತಾರೆ ನಾನು ಬಂದು ಮೀಟ್ ಮಾಡು ಅಂತ ಹೇಳ್ತಾನೆ, ಇವನು ಆಫೀಸ್ಗೆ ಹೋಗೋದಿಲ್ಲ, ಅಲ್ಲಿಗೆ ಹೋಗಿರ್ತಾನೆ, ಮರುದಿವಸ ಹೋಗ್ತಾನೆ ಆಫೀಸ್ಗೆ, ಸಿಟ್ಟು ಬರುತ್ತೆ ನಿನ್ನೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ಮೇಲೆ ಆಫೀಸರ್ ಹೇಳಿದ್ರೆ ಹೌದಾ, ಮತ್ತೆ ಮಾತಾಡೋದಿಲ್ಲ ಅವನು, ಮಾತಾಡಿದ ಇವನ ಕೆಲಸ ಹೋಗ್ತದೆ. ಆಮೇಲೆ ಸುಪೀರಿಯರ್ ಯಾತಕ್ಕೆ ಹೋದ್ರೆ ಕೇಳೋದಕ್ಕೆ ಇವನಿಗಿಲ್ಲ, ಅರ್ಥ ಆಯ್ತಾ? ಕಾಂಪಿಟೆಂಟ್ ಪರ್ಸನ್ ಮಾತು ಕೇಳಬೇಕೇ ಹೊರತು ಕಂಡವ್ರ ಮಾತನ್ನು ಕೇಳಬಾರದು. ಜಮದಗ್ನಿಗಳು ಅಂತ ಸಮರ್ಥರಾದವರು, ಅದಕ್ಕೆ ಅವ್ರ ಮಾತು ಕೇಳಬೇಕು ಅಂತ ತೋರಿಸ್ತಾರೆ. ಮತ್ತಿನ್ನೊಂದು, ಆ ತೋರಿಸ್ಬೇಕಾದ್ರೆ ಪರಮಾತ್ಮನಿಗೆ ತನಗೆ ಪೂರ್ಣ ತಾನು ಸರ್ವತಂತ್ರ ಸ್ವತಂತ್ರ ಜನ್ಮಾದ್ಯಶ ಯತಃ ತಾನೇ ಬದುಕಿಸಬಲ್ಲ, ತಾನೇ ಸೃಷ್ಟಿ ಮಾಡಬಲ್ಲ. ಅಂದ್ರ ಮಾತು ಕೇಳ ಇನ್ನೋರ್ ಮಾತು ಕೇಳಬಾರದು. ಡಾಕ್ಟರ್ ಏನಾರ್ತೀವಿ ತಕ್ಷಣ ತಿನ್ಬಿಡ್ತೇವೆ ನಾವು. ಯಾತಕ್ಕೆ ಫ್ಯಾಮಿಲಿ ಡಾಕ್ಟರ್ ಆತ, ಔಷಧಿ ಕೊಡನೆ ಆತ, ಅದು ಹೇಳಿದ್ರೆ ಕರೆಕ್ಟ್ ಅಂತ ಅರ್ಥ. ಅದು ಇನ್ನೊಬ್ರು ಹೇಳಿದ್ರೆ ಕೇಳೋದಿಲ್ಲ, ಯಾಕೆಂದ್ರೆ ಡಾಕ್ಟರ್ ಅಲ್ಲ ಅವರು, ಭವರೋಗ ವೈದ್ಯ ಪರಮಾತ್ಮ. ಅದಕ್ಕೆ ಜಮದಗ್ನಿಗೆ ಮಾತ ನಡೆಸಿದ್ದು ಎಂಥವ್ರ ಮಾತ ನಡೆಸಬೇಕು ಅಂತ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಹೊರತು ಮೆಕ್ಯಾನಿಕಲಿ ಕೇಳಿ ಅಂತ ತೋರಿಸಲಿಲ್ಲ. ಇನ್ನೊಂದು ಮಾತು, ಕೊನೆಗೆ ಮರಿಬೇಕು ಅಂತ ಕೇಳಿದ್ರು ಕೂಡ ಇದೇ ರೀತಿ ನಚಿಕೇತ ಕೇಳ್ತಾನೆ. ಯಮದೇವರ ಹತ್ರ ಹೋಗಿರ್ತಾನೆ, ಮೂರು ವಾರ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅದು ಕೇಳ್ತಾನೆ, ನನ್ನ ತಂದೆ ಬೇಸರ ಮಾಡಿ ಬಂದ್ಬಿಟ್ಟಿದ್ದೇನೆ, ನಾನೀಗ ವಾಪಸ್ ಹೋಗ್ತೇನೆ, ಆದರೆ ತಂದೆ ನನ್ನನ್ನು ಮೊದಲಿನಂತೆ ಕಾಣಬೇಕು ಅಂತ ಕೇಳ್ತಾನೆ. ಪಿತುಹು ಸೌಮಾನಸ್ಯ ಆಚಾರ್ಯ ಬರೀತಾನೆ, ತಂದೆ ನನ್ನ ಬಗ್ಗೆ ತಪ್ಪು ತಿಳ್ಕೋಬಾರ್ದು, ಬೇಸರ ಆಗ್ಬೇಕು. ದೊಡ್ಡವರು ತಪ್ಪು ತಿಳ್ಕೊಂಡ್ರೆ ನಮಗೆ ಅಲ್ಲಿ ಒಳ್ಳೇದಾಗೋದಿಲ್ಲ. ಎಷ್ಟು ತತ್ವ ಇದೆ ಅದರೊಳಗೆ, ನಾವು ಸರಿ ಇರಬಹುದು ಆದ್ರೆ ತಪ್ಪು ತಿಳ್ಕೊಂಡ್ರೆ ನಡ್ಕೊಂಡ್ರು ತಪ್ಪೇ, ಗೊತ್ತಾಯ್ತಾ? ಅದಕ್ಕೆ ಶಾಸ್ತ್ರ ಸರಿ ಇರಬೇಕು ಅಷ್ಟೇ ಅಲ್ಲ, ಸರಿ ಅಂತ ರುಜುವಾತು ಮಾಡಬೇಕು ನೀವು. ಅದಕ್ಕೆ ಹೇಳ್ತಾರೆ ಆನೆಸ್ಟ್ ಆಗಿದ್ರೆ ಸಾಲದು, ಆನೆಸ್ಟ್ ಅಂತ ತೋರಿಸ್ಬೇಕು ನೀವು ಕೊನೆಗೆ. ಇದು ಧರ್ಮ. ಅದಕ್ಕಾಗಿ ಪರಮಾತ್ಮ ಅಲ್ಲಿ ನಚಿಕೇತ ಕೇಳಿದ್ದು ಹೇಗೋ ಪರಮಾತ್ಮ ಮಾಡಿ ತೋರಿಸ್ತಾನೆ. ತಾಯಿಗಾಗಲಿ ಅಣ್ಣಂದಿರಿಗಾಗಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರಬಾರ್ದ, ನೆನಪೇ ಇರಬಾರ್ದ, ಆ ಬಗ್ಗೆ ಮಾಡು ಅಂತ ಕೇಳ್ತಾರೆ. ಮುಗಿದೋಗ್ತಾರೆ, ಮೊದಲಿನಂತೆ ಪ್ರೀತಿ ಇರಬೇಕು. ಇದು ಪರಶುರಾಮದೇವರ ಕಥೆಯಲ್ಲಿ ಯಾವುದೇ ವಿಧವಾದ ತಪ್ಪು ಕಲ್ಪನೆಗೆ ಚಾನ್ಸಸ್ಸೇ ಇಲ್ಲ. ಲೋಕದೃಷ್ಟಿಯಲ್ಲಿ ಏನೇನು ತೋರಿಸಬೇಕು ತೋರಿಸಿಬಿಟ್ಟು, ಜಮದಗ್ನಿಗಳ ಕರುಣೆ, ಪರಮಾತ್ಮನ ಅಪಾರವಾದ ಸಾಮರ್ಥ್ಯ ಮತ್ತು ತಪ್ಪಿಗೆ ಶಿಕ್ಷೆಯಾಗಬೇಕು ಅನ್ನೋ ಮಾತು ಎಲ್ಲವನ್ನೂ ತೋರಿಸ್ತಾರೆ. ಈ ದೃಷ್ಟಿಯಲ್ಲಿ ಮಾತೃದೇವೋಭವ ಆಯಿತು, ಪಿತೃದೇವೋಭವ ಆಯಿತು, ಮತ್ತೆ ಜ್ಯೇಷ್ಠ ಭ್ರಾತ ಪಿತೃಸಭ ಅದು ಆಯಿತು. ಎಲ್ಲವನ್ನು ಮನಸ್ಸಲ್ಲಿ ಪಾಪ ಮಾಡಿದ್ರು ಅಂಟುತ್ತದೆ ಅಂತಾಯ್ತು, ಅದನ್ನು ಕಳ್ಕೋಬೇಕು ಅಂತಾಯ್ತು. ಪ್ರಾಯಶ್ಚಿತ್ತ ಹೇಳ್ತಾರೆ, ಕೆಲವು ಪಾಪ ಜ್ಞಾತ ಪಾಪ ಅಜ್ಞಾತ ಪಾಪ ಅಂತ, ಕೆಲವು ಫಿಸಿಕಲ್ ಪಾಪ ಕೈಯಿಂದ ಮಾಡಿರ್ತೇವೆ, ಕೆಲವು ಮೆಂಟಲ್ ಪಾಪ ಮನಸ್ಸನ್ನು ಅನ್ಕೊಂಡಿರ್ತೇವೆ, ಕೆಲವು ಅದನ್ನು ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತೇವೆ. ಇನ್ನೊಂದು ಹೋಗ್ತಾ ಹೋಗ್ತಾ ಇರುವೆ ತುಳಿದು ಬಿಡುತ್ತೆ, ತುಳಿದು ನಮಗೆ ಗೊತ್ತೇ ಇಲ್ಲ, ಸತ್ತಿದ್ದೇ ಗೊತ್ತಿಲ್ಲ ನಮಗೆ. ಅವಾಗ ಏನಾಯ್ತು ಗೊತ್ತಾ? ಅಜ್ಞಾತ ಪಾಪ. ಯಾವ ಪಾಪನೂ ಬಂಧಕನೇ ನಮಗೆ. ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕೆಂಡ ಮುಟ್ಟಲು ದಹಿಸದಿಪ್ಪುದೇ, ಕೆಂಡ ನೋಡಿ ಕಾಲಿಟ್ಟರೂ ಸುಡುತ್ತದೆ, ನೋಡದೆ ಕಾಲಿಟ್ಟರು ಸುಡುತ್ತದೆ. ನಾವು ತಿಳಿದು ಪಾಪ ಮಾಡಿದ್ರೂ ಪಾಪನೇ, ತಿಳಿದೇ ಪಾಪ ಮಾಡಿದ್ರೂ ಪಾಪನೇ, ಅಂದರೆ ಪಾಪ ಹೋಗಬೇಕಲ್ಲ. ಅದಕ್ಕೆ ನಮ್ಮ ಪದ್ಧತಿ ಉಂಟು. ಇನ್ನೇನು ಅಂತ್ಯಕಾಲ ಬರ್ತಾ ಹೋದಂತೆ ಕೆಲವು ಹೋಮಗಳೆಲ್ಲ ಮಾಡ್ಕೋತಾರೆ, ಪ್ರಾಯಶ್ಚಿತ್ತ ಹೋಮಗಳು ಅಂತೆ, ಎಲ್ಲ ಸೇರ್ಕೊಂಡಿದೆ. ಅದರ ಯಾವುದೇ ತಪ್ಪು ತಿಳುವಳಿಕೆ ನಾವೆಲ್ಲ ಅರಿಯರ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಹಾಗೆ ರಿಲೀವ್ ಆಗಬೇಕಾದ್ರೆ ಅರಿಯರ್ಸ್ ನೋಟಿವ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೇಕಲ್ಲ. ಅದೇ ರೀತಿ ನಮ್ಮ ಸಾಯೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತೆ, ಇಂಥ ಯಾವುದೇ ಪಾಪಗಳನ್ನು ಕಳ್ಕೊಂಡು ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅದು ಎಲ್ಲ ದೃಷ್ಟಾಂತ ಇದಿಷ್ಟು. ಅದಿಷ್ಟು ಮುಗಿದೋಯ್ತು ಈ ಕಥೆಯಲ್ಲಿ, ಮುಗಿಯೋದಿಲ್ಲ. ಮಕ್ಕಳಿದ್ರಲ್ಲ 10,000 ಜನ ಬಿಟ್ರೆ ಅವರು ಮತ್ತೆ ಪ್ಲಾನ್ ಮಾಡಿದ್ರು, ನಮ್ಮಪ್ಪನ ಪರಿಶ್ರಮ ಕೊಂದಿದ್ದಾನೆ, ಸೇಡು ತೀರಿಸ್ಕೋಬೇಕು ಅಂದ್ರೆ. ಹಿಂದಿನ ಕಾಲದಲ್ಲಿ ಸೇಡಿನ ಪದ್ಧತಿ ಎಲ್ಲ ಕಾಲಕ್ಕೂ ಇರೋದೇನೆ, ಆದ್ರೆ ಮೆಥೆಡ್ ಯಾರ್ಮೇಲೆ ಮಾಡ್ತಾರೆ ಮೊದಲೇ ವೇರಿ ಆಗುತ್ತೆ ಅಷ್ಟೇನೆ. ಅವರೆಲ್ಲ 10,000 ಜನ ಸೇರ್ತಾರೆ, ಅವ್ರಿಗೆ ಗೊತ್ತು ಈ ಪರಿಶುರಾಮರ ತಂಟೆಗೆ ಹೋದ್ರೆ ಉಳಿಯೋದಿಲ್ಲ ಅಂತ ಗೊತ್ತಾಯ್ತು. ನಾವು 10,000 ಕೈಯಿಂದ ನಮ್ಮ ಅಪ್ಪನ ಕೈಲೇ ಏನೂ ಆಗಲಿಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ಅದಕ್ಕೆ ಅಲ್ಲಿ ಹೋಗಬಾರ್ದು. ಅವ್ರ ಅಪ್ಪನ ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಾರೆ. ಈ ಗುಂಡಗಳು ಮಾಡೋದೇ ಹಾಗೆ, ತಂದೆ ತಾಯಿ ಕಿಡ್ನಾಪ್ ಮಾಡಿ ಇಟ್ಕೊಂಡ್ಬಿಡ್ತಾರಲ್ಲ ಆ ಟೈಪ್. ತಮ್ಮ ಕೈಲಿ ಆಗದೆ ಹೋದಾಗ ಸಂಬಂಧಪಟ್ಟವ್ರನ್ನ ಅಟ್ಯಾಕ್ ಮಾಡ್ತಾರೆ. ಆ ರೀತಿ ಬಂದರು ಪರಶುರಾಮ ದೇವರು ಇಲ್ಲ ಅಂತ ತಿಳ್ಕೊಂಡ್ರು, ದೇವರು ಇಲ್ಲದ ಜಾಗ ಯಾವುದಿದೆ ತಿಳ್ಕೊಂಡ್ರು. ಸೀದಾ ಹೋದ್ರು, ಹೋಗಿಬಿಟ್ಟು ಜಮದಗ್ನಿಗಳಿದ್ದ ಹೋದ್ರು, ಅವ್ರನ್ನು ಕೊಂದೇ ಬಿಟ್ರು ಜಮದಗ್ನಿಗಳನ್ನ. ಅವರ ತಲೆ ತಗೊಂಡ್ರು, ಎಂಥ ಕಥೆಗಳಿವೆಲ್ಲ, ತಲೆ ತಗೊಂಡು ಒಯ್ದು ಬಿಡ್ತಾರೆ ತಲೆನ, ತಲೆ ಮಾತ್ರ ಮುಂಡ ಎಲೆ ಬಿಟ್ಬಿಡ್ತಾರೆ. ಆಮೇಲೆ ರೇಣುಕಾದೇವಿ ನೋಡ್ತಾಳೆ, ರಾಮ ಅಂತ ಕೂಗ್ತಾಳೆ, ರಾಮನಾಮ ನುಡಿ ನುಡಿ ಅಂತ ರಾಮ ಅಂತ ಕೂಗಿದ ತಕ್ಷಣ ಸಾಕ್ಷಾತ್ ಪರಶುರಾಮ ದೇವರು ಬರ್ತಾರೆ. ಆ ಕ್ಷಣಕ್ಕೆ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ಮತ್ತೆ ಕೊಡ್ಲಿ ತಗೋತಾನೆ ಪರಮಾತ್ಮ. ಹೋಗ್ಬಿಟ್ಟು 10,000 ಜನರನ್ನು ಕೊಂದಾಕ್ತಾರೆ, ತಂದೆನೂ ಹೋದ, ಅವ್ರ ಮಕ್ಕಳು ಹೋದ್ರು. ಅವರ ತಲೆಗಳನ್ನೆಲ್ಲ ರಾಶಿ ಬೆಟ್ಟಾದಾಗಾಯ್ತಂತ, ರಾಶಿ ಅವರ ತಲೆಗಳು 10,000 ತಲೆಗಳು ಪ್ಲಸ್ ಅವರ ಸೈನಿಕರ ತಲೆಗಳು ಬೇಕಲ್ಲ, ದೊಡ್ಡ ರಾಶಿ ಹಾಕಿಬಿಟ್ಟು ಆಮೇಲೆ ಆ ಪ್ರತಿಸರ್ತ ಕೊಲ್ಲೋದು, ಕೊಡ್ಲಿ ಒಯ್ಯೋದು, ಒಂದ್ ಕಡೆ ತೊಳೆಯೋದು, ರಕ್ತದ ತೊಡೆ ರಕ್ತದ ಮುಡು ಆಯ್ತಂತೆ. ಸಮಂತ ಪಂಚಕ ಅಂತ ಅದಕ್ಕೆ ಹೆಸರು, ಕುರುಕ್ಷೇತ್ರದಲ್ಲಿ ಇರತಕ್ಕಂತ ಸರೋವರ ಸಮಂತ ಪಂಚಕ, ರಕ್ತದ ಮುಡು ಅದು ಅಂತ. ರಕ್ತದ ಮುಡು, ದುಷ್ಟರ ರಕ್ತದ ಮುಡು ಅಂದ್ರೆ ಪವಿತ್ರ ಅಂತ ಅರ್ಥ. ಅವರು ಬೇರೆ ಇವರು ಬೇರೆ ಅಂದ್ರೆ ದುಷ್ಟರ ನಾಶವಾದ್ರೆ ಲೋಕ ಕಲ್ಯಾಣ ಅಂತ ತಾತ್ಪರ್ಯ. ರಕ್ತ ಅಂದ್ರೆ ರಕ್ತನೆ ಅಂತ ಅರ್ಥ ಅಲ್ಲ, ಆದ್ರೆ ತೊಳೆಯೋದು ಅಂತ ಹೇಳಿದ್ರೆ ತಪ್ತಪೂರ್ವವಾದಂತಹ ಲೋಕ ಕಲ್ಯಾಣದ ಕೆಲಸ. ಸಮಂತ ಪಂಚಕ ಅಂತ ಕುರುಕ್ಷೇತ್ರದಲ್ಲಿ ಕೃಷ್ಣ ರೂಪದಿಂದ ಅಲ್ಲಿ ಹೋಗಿ ಸೂರ್ಯಗ್ರಹಣ ಇದ್ದ ಕಾಲಕ್ಕೆ ಕೃಷ್ಣ ಸ್ನಾನ ಮಾಡಿದಂತ ಅಲ್ಲಿ ಹೋಗಿ, ತಾನೇ ನಿರ್ಮಾಣ ಮಾಡಿದ ಸರೋವರ, ತಾನೇ ಕೃಷ್ಣರೂಪ ಸ್ನಾನವನ್ನು ಮಾಡ್ತಾನೆ. ಸಮಂತ ಪಂಚಕ ಅಂತ ಬಹಳ ಶ್ರೇಷ್ಠವಾದ ಪರ್ವತ. ಶಮಂತಕ ಮಣಿ ಬೇರೆ, ಶಮಂತ ಪಂಚಕ ಬೇರೆ. ಶಮಂತ ಪಂಚಕದ ಮಣಿ ಕಥೆ ಅಲ್ಲಿ ಬರ್ತದೆ, ಶಮಂತ ಪಂಚಕದ ಕಥೆ ಇಲ್ಲಿ ಬರ್ತದೆ. 5 ತೀರ್ಥಗಳು, ಇದು ಸ್ವಾರಸ್ಯದೆ. ಪರಶುರಾಮದೇವರು ಐದು ತೀರ್ಥ ಮಾಡಿದ್ರಲ್ಲಿ ಪರಶುರಾಮ ರೂಪದಿಂದ. ಪಾಚಕದಲ್ಲಿ ನಾಲ್ಕು ತೀರ್ಥ ಮಾಡಿದರು, ಪರಶುತೀರ್ಥ, ಗದಾತೀರ್ಥ, ಬಾಣತೀರ್ಥ, ಧನುಸ್ತೀರ್ಥ ಅಂತ ಮಾಡಿದರು. ಐದು ಇನ್ನೇದು ಬಾಕಿ ಉಳಿತಲ್ಲ, ಆಚಾರ ವಾಸುದೇವ ತೀರ್ಥ ಮಾಡಿ ಐದು ಮಾಡಿಬಿಟ್ರು ಮತ್ತೆ. ಸೋ ಅಲ್ಲಿಯೂ ಐದು ತೀರ್ಥ, ಇಲ್ಲಿಯೂ ಐದು ತೀರ್ಥ, ಪರಶುರಾಮ ರೂಪದಿಂದ ಐದು ತೀರ್ಥ, ಅದೇ ಬರೋದು ಇಲ್ಲಿ ಐದು ಐದು ತೀರ್ಥ. ಇದು ತಂದೆ ಮಗ ಸೇರಿ ಮಾಡಿದ್ರು, ಆ ತಂದೆ ಒಂದೇ ಮಾಡಿದ್ರು ಅಷ್ಟೇ. ಈಗ ಅದು ಕುರುಕ್ಷೇತ್ರದಲ್ಲಿ, ಅದು ಪಾಚಕದಲ್ಲಿ ಇದು. ಅದಕ್ಕೆ ಪವಿತ್ರಂ ಪಾಚಕ ಕ್ಷೇತ್ರಂ ಕೋನ ಸೇವೇತ ಕೋವಿದ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ವಿಶಿಷ್ಟವಾದದ್ದು ಆ ರೀತಿ ಒಂದ್ಸರ್ತಿ ಎರಡು ಸರ್ತಿ ಇಪ್ಪತ್ತೊಂದು ಸರ್ತಿ ಮಾಡಿದ್ರಂತ ಹಾಗೆ. ಭೂ ಪ್ರದರ್ಶನ ಮಾಡೋದು, ಅವ್ರನ್ನ ಕೊಲ್ಲೋದು, ರಾಶಿ ಹಾಕೋದು, ಕೊಲ್ಲೋದು, ರಕ್ತದ ಮಡುವು ಮಾಡೋದು, ಇಪ್ಪತ್ತೊಂದು ಸಲ ಮಾಡ್ತಾರೆ. ಮಾಡಿ ಕೊನೆಗೆ ಎಲ್ಲ ಭೂಮಿನ ತಾವು ತಗೊಂಡು ಅದನ್ನೆಲ್ಲ ದಾನ ಮಾಡಿಬಿಡ್ತಾರೆ. ಅದಿಷ್ಟು ದಾನವನ್ನು ಮಾಡ್ತಾರೆ. ಇದು ಒಂದು ಭಾಗ. ಆಮೇಲೆ ಯೋಚನೆ ಮಾಡ್ತಾರೆ, ಬ್ರಾಹ್ಮಣ ವಸ್ತುವನ್ನು ತಾನು ಇಟ್ಕೋಬಾರದು, ದಾನ ತಗೋಬಹುದು, ಕೊಡ್ಲಕ್ಕೋಸ್ಕರ ಅಷ್ಟೇ. ಅದು ಇಟ್ಕೊಂಡ ಅಂದ್ರೆ ಬಂಧಕ ಅದು. ಬ್ರಾಹ್ಮಣರಿಗೆ ಬೇರೆ ಸಂಪಾದನೆ ಇರಬಾರದು, ದಾನದೇ ಅವರಿಗೆ ವರ್ತಿ, ದಾನವೇ ಅವರಿಗೆ ಸಂಪಾದನೆ. ಅದನ್ನು ಯಾತಕ್ಕೆ? ದಾನ ಮಾಡ್ಲಿಕ್ಕೆ ಅಷ್ಟೇ. ದಾನ ತಗೊಳ್ಳೋದು ದಾನ ಮಾಡ್ಲಿಕ್ಕೆ ಹೊರತು ಅದನ್ನು ಕೂಡಿಡ್ಲಕ್ಕಲ್ಲ. ಕೂಡಿಟ್ರೆ ದಾನವನ್ನು ತಗೊಂಡು ಪಾಪ ಉಳಿತದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ದಾನ ಅದಕ್ಕೆ ದಾನ ಯಾರಿಗೆ ಕೊಡಬೇಕು ಅಂತ? ಯಾರು ಅದನ್ನು ಯುಟಿಲೈಸ್ ಮಾಡ್ತಾರೆ ಇವ್ರು ದಾನ ಕೊಡಬೇಕೆ ಹೊರತು. ಕೂಡಿಟ್ರೆ ದಾನ ಕೊಟ್ಟರೆ ಇವ್ರಿಗೂ ಉಪಯೋಗ ಇಲ್ಲ, ಅವ್ರಿಗೂ ಉಪಯೋಗ ಇಲ್ಲ. ಇವ್ರು ಫಂಡ್ಸ್ ಉಪಯೋಗ ಆಗಿಲ್ಲ ಅಂದ್ರೆ ಏನರ್ಥ? ಇವ್ರು ಯಾತಕ್ಕೆ ಕೊಡ್ತಾರೆ? ನಮಗೆ ಮಾಡ್ಲಿಕ್ಕಾಗೋದಿಲ್ಲ ಅಂತ ಕೊಡ್ತಾರೆ. ಅವನ ಅಲ್ಲೇ ಇಟ್ಕೊಂಡ್ಬಿಟ್ರೆ ಡೆಟ್ ಬೈ ಇನ್ವೆಸ್ಟ್ಮೆಂಟ್ ಇದ್ದಾಗಲೇ. ಅದು ಯೂಸ್ ಮಾಡೋರಿಗೆ ಕೊಡಬೇಕು. ಸುಮ್ಮನೆ ಬಿದ್ದವ್ರಿಗೆ ಊಟ ಮಾಡಿದ್ರೆ ಬಡಿಸಿದ್ರೆ ಏನು ಉಪಯೋಗ? ಊಟ ಮಾಡಿದ್ರೆ ಬಡಿಸಿದ್ ಸಾರ್ಥಕ. ಇಲ್ಲ ಬಡಿಸೋರು ಕೊಟ್ಟು ಮನೆಗೆ ಹೋಗಿಬಿಟ್ರೆ ಗತಿಯ ನಾವು ಬಡಿಸೋನೆಲ್ಲ. ಬಡಿಸೋನಿ ಕೈಲಿ ಹಾಕಿ ಕೊಡಬೇಕು, ಹಾಕಿ ಕೊಡಬೇಕು. ಆಮೇಲೆ ದಾನದ ಕಾನ್ಸೆಪ್ಟ್ ತಪ್ಪು ಹೋಗ್ಬಿಟ್ಟಿ. ದಾನ ಅಂಬುದು ಇಸ್ಕೊಳ್ಳೋದು, ಕೊಡೋದು ಕಮಿಟ್ಮೆಂಟ್ ಅದು ಗೊತ್ತಾಯ್ತಾ? ಟ್ರಸ್ಟ್ ಇದ್ದಾಗ ತಾನು ತಗೊಳ್ಳೋದು ದಾನ ಕೊಡೋದಿಲ್ಲ, ಇನ್ನೊಬ್ಬರಿಗೆ ಕೊಡ್ಲೆ ಕೊಡ್ತಾರೆ ಹೊರತು ತಾನು ತಗೊಳ್ಳಾಗಿಲ್ಲ. ತಾನು ಅದು ಉಪಯೋಗಿಸಬಾರದು ದಾನ ಕೊಟ್ಟಿದ್ದಿಲ್ಲ. ಅದು ಪರಿಸರ ಅದು ಏನ್ ಮಾಡಿದ್ರು ಗೊತ್ತ? ಆಮೇಲೆ ಇದಿಷ್ಟು ಭೂಮಿ ತಗೊಂಡಾಯ್ತು, ಎಲ್ಲರೂ ದಾನ ಮಾಡಿಬಿಡ್ತಾರೆ. ಅವತ್ತಿನ ಬಂದರೂ ದಾನ ಮಾಡುದು, ಬರೋದು ದಾನ ಮಾಡುದು, ಒಂದು ಚೂರು ಇಟ್ಕೊಂಡಿಲ್ಲ. ಇನ್ನೊಂದು ಪದ್ಧತಿ, ದಾನ ಕೊಟ್ಟ ವಸ್ತುವನ್ನು ತಾನು ಉಪಯೋಗಿಸಬಾರದು. ಮತ್ತೆ ಉಪಯೋಗಿಸಿ ದತ್ತಾಪರಣ ದೋಷ ಬರುತ್ತದೆ. ಮನೆ ದಾನ ಕೊಡೋದು ಅಲ್ಲೇ ತಾನು ವಾಸ ಮಾಡೋದು, ದತ್ತಾಪರಣ ದೋಷ. ಇಡೀ ಭೂಮಿ ಗೆದ್ದಿದ್ದಾರೆ, ದಾನ ಕೊಟ್ಬಿಟ್ಟಿದ್ದಾರೆ, ವಾಸ ಮಾಡಬಾರದು. ಅದು ವಾಸ ಮಾಡಕ್ ಬೇಕಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಪರಮಾತ್ಮ ಬಿಲ್ಲು ಬಾಣ ತಗೊಂಡು ನಿಂತ್ಕೊಂಡ್ರಂತೆ. ಬಾಣ ಪ್ರಯೋಗ ಮಾಡಿ ಸಮುದ್ರಕ್ಕೆ ಹೇಳ್ತಾರೆ, ನೋಡು ನಂಗೆ ಜಾಗ ಬೇಕೀಗ, ನಾನು ಬಾಣ ಎಲ್ಲಿವರೆಗೆ ಬೀಳುತ್ತೋ ಅಲ್ಲಿವರೆಗೆ ಹಿಂದೂ ಅಂತ ಹೇಳಿದ್ರಂತೆ. ಪರಶುರಾಮ ಸಾಕ್ಷಾತ್ ನಾರಾಯಣ ಬಗ್ಗೆ ಹಿಂದೂ ದೃಷ್ಟಾಂತ ಬೇಕಾ? ಸಮುದ್ರ ಹಿಂದಕ್ಕೆ ಹೋಗ್ಬೇಕೀಗ. ರಾಮರೂಪದಿಂದ ಸಮುದ್ರ ಸೇತುವೆ ಕಟ್ತಾನೆ, ಕೃಷ್ಣ ರೂಪದಿಂದ ಸಮುದ್ರದ ಮಧ್ಯ ಭೂಮಿ ಎಬ್ಬಿಸ್ತಾನೆ, ಅಲ್ಲಿ ದ್ವಾರಕಾಪಟ್ಟ ಕಟ್ತಾನೆ, ಈ ರೂಪ ಸಮುದ್ರ ಹಿಂದಕ್ಕೆ ತಳ್ತಾನೆ. ಇವತ್ತು ಸೈನ್ಸ್ನಲ್ಲಿ ಇಂಪಾಸಿಬಲ್ ಅದು ಒಂದು ಗೊತ್ತಾಯ್ತಾ? ಸೈನ್ಸ್ನಲ್ಲಿ ಯಾರ್ಯಾರು ಕೆಲಸವನ್ನು ಮಾಡಿಲ್ಲ, ದೇವರು ಮಾಡಿ ತೋರಿಸ್ತಾನೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ ಅಂತ ತೋರಿಸಿಕೊಡ್ತಾನೆ ಪರಮಾತ್ಮ. ಸಮುದ್ರ ಹಿಂದಕ್ಕೆ ಹೋಯ್ತು. ಪರಶುರಾಮ ಕ್ಷೇತ್ರ ಅಂತ ಹೆಸರಾಯ್ತು. ಕನ್ಯಾಕುಮಾರಿಯಿಂದ ನಾಸಿಕದವರೆಗೂ ಇದೆ. ಈ 10x10 ತರೋದೇ ಕಷ್ಟ ಅದರೊಳಗೆ, ಗೊತ್ತಾಯ್ತಾ? 5x5 ಬರೋದಿಲ್ಲ. ಸಾವಿರಾರು ಕಿಲೋಮೀಟರ್ ಪರಮಾತ್ಮ ತಂದಿದ್ದಾನೆ ಅಂದ್ರೆ ಪರಮಾತ್ಮ ಸಾಕ್ಷಾತ್ ನಾರಾಯಣ, ಪರಶುರಾಮ ಸಾಕ್ಷಾತ್ ನಾರಾಯಣ ಮತ್ತು ಸಾಕ್ಷಿ. ಇಲ್ಲಿ ನೋಡಿ, ದ್ವಾರಕಾ ಪಟ್ಟಣ ಪ್ರೂವ್ ಆಗಿದೆ, ಅದು ಹಿಸ್ಟಾರಿಕಲ್, ಅದು ಎಲ್ಲ ಸಿಕ್ಬಿಟ್ಟಿದೆ ಒಳಗಡೆಗೆ. ಆಮೇಲೆ ರಾಮಸೇತು ಪ್ರೂವ್ ಆಗಿದೆ, ಸೆಟಲೈಟ್ ಪಿಕ್ಚರ್ಸ್ ತೋರಿಸ್ತಾ ಇದೆ, ರಾಮ ಕ್ಲಿಯರ್ ನೋಡಬಹುದು. ಕಂಪ್ಯೂಟರ್ ನೋಡಬೇಕಾದ್ರೆ ಕ್ಲಿಯರ್ ರಾಮಸೇತು ಕಾಣಿಸ್ತದೆ, ಕ್ಲಿಯರ್ ಪರಶುರಾಮ ಕ್ಷೇತ್ರ ಕಾಣಿಸ್ತದೆ. ಅದ್ಮೇಲೆ ಎಲ್ಲವೂ ಭಗವಂತನ ಮಾಡಿದ ಸತ್ಯನೇ ಹೊರತು ಯಾವುದು ಸುಳ್ಳಲ್ಲ, ಫಿಕ್ಷನ್ ಅಲ್ಲ ಇದು, ಫ್ಯಾಕ್ಟ್ ಇದು. ಫಿಕ್ಷನ್ ಅಂದ್ರೆ ಬರೀ ಕಲ್ಪನೆ, ಫ್ಯಾಕ್ಟ್ ಅಂದ್ರೆ ಆಕ್ಚುಯಲ್ ನಡೆದಿತ್ತು. ಪರಶುರಾಮದೇವರು ತೋರಿಸ್ಬಿಟ್ಟು ವಾಸ ಮಾಡ್ತಾರೆ, ಪರಶುರಾಮ ಕ್ಷೇತ್ರ ಆಯ್ತು. ಇದು ಒಂದು ದೃಷ್ಟಿಯಿಂದ ಪರಶುರಾಮ ಕ್ಷೇತ್ರ ಈ ರೀತಿ ಕಾರಣ. ಇನ್ನೊಂದು ಕಾರಣ ಏನು ಅಂದ್ರೆ, ತಂದೆ ತಾಯಿಗೆ ಮಕ್ಕಳಿಗೆ ಆಸ್ತಿ ಮಾಡೋದು ಅಭ್ಯಾಸ. ಪರಶುರಾಮದೇವರು ತಂದೆ, ಅವರ ಮಕ್ಕಳು ಮಧ್ವಾಚಾರ ಮುಂದೆ ಹುಟ್ಟುತ್ತಾರೆ, ಅವ್ರಿಗೆ ಅವರದೇ ಆಸ್ತಿ ಇರಲಿತ್ತು ಮಾಡಿಟ್ಬಿಟ್ಟಿದೆ. ಪರಶುರಾಮ ಕ್ಷೇತ್ರ ಪೂರ್ತಿ ಅವರ ಆಸ್ತಿ, ಗೊತ್ತಾಯ್ತಾ? ಬಹುಶಃ ನಮ್ಮ ನಾಚಿಕೆ ಆಗಿಬಿಡುತ್ತೆ. 10x10 ಮಾಡೋ ನಾವೆಲ್ಲಿ, ಇಡೀ ಸಾವಿರಾರು ಕಿಲೋಮೀಟರ್ ಮಗನಿಗೆ ಆಸ್ತಿ ಕೊಡೋ ಎಲ್ಲಿ ಸಿಗ್ತಾರೆ? ಮಧ್ವಾಚಾರ್ಯ ಮೊದಲೇ ಮಾಡಿಕೊಟ್ಟಂತ ಆಸ್ತಿ ಅಂದ್ರೆ ಪರಶುರಾಮ ಕ್ಷೇತ್ರ. ಅಲ್ಲಿ ಆಚಾರ ಅವತಾರ ಮಾಡ್ತಾರೆ. ಸತ್ಯ ಲೋಕೇಶ್ವರ ಪ್ರಾಣ ಯತ್ರ ಅವಾತರ ಉತ್ಸುಕ. ಇಲ್ಲಿ ಸ್ವಾರಸ್ಯ ಇದೆ ಮತ್ತೊಂದು. ಅಪ್ಪ ಏನ್ ಮಾಡಿದ್ರು, ಇಪ್ಪತ್ತೊಂದು ಸರ್ತಿ ಭೂ ಪ್ರದರ್ಶನೆ ಮಾಡಿಬಿಟ್ಟು ದುಷ್ಟ ಕ್ಷತ್ರಿಯರನ್ನೆಲ್ಲ ಕೊಂದಾಕಿಬಿಟ್ರು ಅಪ್ಪ ಮಾಡಿದ್ದು. ಮಗ ಏನ್ ಮಾಡ್ತಾರೆ, ಏಕವಿಂಶತಿ ಕುಭಾಷ್ಯ ದೂಷಕಂ, 21 ಕುಭಾಷ್ಯ ಖಂಡನೆ ಮಾಡಿಬಿಟ್ಟು ಶಾಸ್ತ್ರವನ್ನು ತರ್ತಾರೆ. ಇಬ್ಬರು ಅದೇ ರೀತಿನೇ, ದುಷ್ಟ ಕ್ಷತ್ರಿಯರ ಖಂಡನೆ ಅವರು ಮಾಡ್ತಾರೆ, ದುರ್ವಾದಿಗಳ ಖಂಡನೆ ಇವರು ಮಾಡ್ತಾರೆ. ಅಪ್ಪ ಮಗ ಮ್ಯಾಚಿಂಗ್, ಸರ್ವೋತ್ತಮ ಅಪ್ಪ ಜೀವೋತ್ತಮ ಮಗ ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಪರಶುರಾಮದೇವರ ಕಥೆ ಮಧ್ವಾಚಾರ ಕಥೆ ಲಿಂಕ್ ಆಗ್ತದೆ ಅಂತ ಅರ್ಥ ಮಾಡಿಕೊಂಡ್ರೆ, ಪರಶುರಾಮ ಜಯಂತಿ ಅಂದ್ರೆ ಮಧ್ವ ಜಯಂತಿ ಯಾತಕ್ಕೆ ಅಂತ ಅರ್ಥ ಆಗ್ತದೆ ಅಂತ ಅರ್ಥ. ಇದು ಪರಶುರಾಮ ಜಯಂತಿಯ ಸಂಕ್ಷಿಪ್ತ ರೂಪ. ಇಷ್ಟು ಮಾಡಿ ಪರಮಾತ್ಮ ಅದ್ಯಾಪಿ ಆ ರೂಪದಿಂದ ಇದ್ದಾನೆ. ಎಲ್ಲೆಲ್ಲಿ ಮನೆ ಮನೆಯಲ್ಲಿ ಪರಮಾತ್ಮ ಇದ್ದು ಅನ್ನೋ ಗೊತ್ತಾ? ಅಗ್ನಿ ಇದೆ ಅಂದ್ರೆ ಪರಶುರಾಮ ದೇವರು ಇದ್ದಾರೆ ಅಂತ ಅರ್ಥ. ಬರೀ ಅಗ್ನಿ ಸುಡೋ ಶಕ್ತಿ ಇಲ್ಲ. ಯಥಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಅಖಿಲಂ, ಯಚ್ಚಂದ್ರಮಸಿ ಯಚ್ಚಾಗ್ನವು ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನಲ್ಲಿದ್ದು ಬೆಳಕೊಡೋನು ನಾರಾಯಣ, ಚಂದ್ರನಲ್ಲಿದ್ದು ಬೆಳಕೊಡೋನು ನಾರಾಯಣ, ಅಗ್ನಿಯಲ್ಲಿದ್ದು ಸುಡೋನು ನಾರಾಯಣ, ಆ ಸುಡರೂಪಕ್ಕೆ ಪರಶುರಾಮ ರೂಪ ಅಂತ ಹೇಳಿ. ಅಲ್ಲಿದ್ರೆ ಅಡಿಗೆ ಮಾಡಲಿಕ್ಕೆ ಬರೋದಿಲ್ಲ, ಪರಶುರಾಮ ದೇವರು ಸ್ಮರಣೆ ಮಾಡಿದ್ರು ಅಡಿಗೆನೆ ಆಗೋದಿಲ್ಲ, ಗೊತ್ತಾಯ್ತಾ? ಈ ಅಗ್ನಿ ಉರಿಯೋದೇ ಇಲ್ಲ ಒಳಗೆ, ಪರಶುರಾಮ ದೇವರೇ ಉರಿಸೋದು. ಅದಕ್ಕೆ ನಾವು ಮತ್ತೆ ಏನ್ ಮಾಡ್ತೀವಿ, ವಯಸ್ಸು ಮಾಡ್ತೇವಲ್ಲ, ಟ್ಯಾಕ್ಸ್ ಕೊಟ್ಟಾಗ ಅಗ್ನಿಯಿಂದ ಬೇಸಿದ್ದನ್ನು ಅಗ್ನಿಯಲ್ಲೇ ಮತ್ತೆ ವಾಪಸ್ ಆಗ್ತೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ವೈಷ್ಣುದೇವದ ಅರ್ಥವನ್ನೇ ತೋರಿಸ್ತಾರೆ. ಅಗ್ನಿಯಿಂದ ಬೇಸಿದ್ದನ್ನು ಅಲ್ಲೇ ಹೋಮ ಮಾಡಬೇಕು ನಾವು, ದೇವರಿಗೆ ಮುಟ್ಟಿಸ್ಬೇಕಾದ್ರೆ. ಆಗ ನಮಗೆ ಪಂಚಸೂನ ಗೃಹಸ್ಥಸ್ಯ, ಪಂಚಸೂನ ಪಾಪ ಪರಿಹಾರ ಆಗಲಿಕ್ಕೆ ಅದೊಂದೇ ದಾರಿ. ಈಗ ಮನೆ ಮನೆಗಳಲ್ಲಿ ಪರಶುರಾಮ ದೇವರಿದ್ದಾರೆ, ಅಂದ್ರೆ ನಮ್ಮ ದೇಹದಲ್ಲಿ ಪರಶುರಾಮ ದೇವರ ಬದುಕೋದೇ ಇಲ್ಲ, ಟೆಂಪರೇಚರ್ ಇರಬೇಕಲ್ಲ, ಪರಶುರಾಮ ದೇವರಿದ್ದಾರೆ ಅಂತ ಅರ್ಥ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಜ್ವರ ಶುರುವಾಗಿರ್ತದೆ, ಆಗ್ಲಿ ಕಡಿಮೆ ಆದ್ರೆ ಕಷ್ಟ ಹೆಚ್ಚಾದ್ರೆ ಸೆಟ್ ಮಾಡಿಬಿಟ್ಟಿದ್ದಾರೆ. ಅಂದ ಎಂಥ ದೇವರ ವ್ಯಾಪಾರ ಅದು, ಒಂದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾಗಿ ಅಷ್ಟೇ ಇರಬೇಕು, ಮೇಂಟೈನ್ ಆಗ್ತಿರ್ಬೇಕು. ಪರಶುರಾಮ ರೂಪದಿಂದ ಮೇಂಟೈನ್ ಮಾಡ್ತಾನೆ, ವೈಶ್ವಾದ ರೂಪದಿಂದ ಒಳಗಿದ್ದು ಜೀರ್ಣ ಮಾಡ್ತಾರೆ ಪರಮಾತ್ಮ. ವೈಶ್ವಾದರ ಅಗ್ನಿ ಅದು, ಅಹಂ ವೈಶ್ವಾದರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಈಗ ಒಳಗಿದ್ದು ಪರಮಾತ್ಮ ಆಗಿ ಮಾಡ್ತಾನೆ. ಅಂದ್ರೆ ಪರಶುರಾಮ ರೂಪದ ಕಥೆ ಕಥೆ ಅಲ್ಲ ಅದು, ನಮ್ಮ ಬದುಕಿನ ದೊಡ್ಡ ರಕ್ಷಾ ಕವಚವಾಗಿ ಪರಮಾತ್ಮ ಇದ್ದಾನಾದ್ರಿಂದ ಬರೀ ಕೇಳೋದಲ್ಲ, ನಿತ್ಯ ಆರಾಧನೆ ಮಾಡಬೇಕು. ಪರಶುರಾಮ ರೂಪದ ಆರಾಧನೆ ಮಾಡಲಿಕ್ಕೆ ಆಚಾರ್ಯರು ಇವತ್ತು ಅನೇಕರಿಗೆ ಗೊತ್ತಿರಬೇಕು. ಪರಶುರಾಮ ಅರ್ಘ್ಯ ಅಂತ ಕೊಡಬೇಕು, ಪ್ರತಿ ಅಕ್ಷಯ ತೃತೀಯ ದಿವಸ ಪರಶುರಾಮ ಅರ್ಘ್ಯ ಅಂತ ಕೊಡಬಹುದು. ಇವತ್ತು ಕೊಡೋದು ನಾಳೆನೂ ಕೊಡಬಹುದು, ಯಾಕಂದ್ರೆ ನೀವು ಉಳ್ಕೊಂಡಿದ್ದೆ ತಿಥಿ ಸ್ವಲ್ಪ ಒಂದು ಒಂದೇ ಶ್ಲೋಕ ಅಷ್ಟೇ, ಜಾಸ್ತಿ ಇಲ್ಲ ಅದಕ್ಕೆ. ಅದೂ ಬರದೆ ಹೋದರೆ ರಾಮ ಪ್ರಭುದ್ವ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಆಚಾರ್ಯ ಮಾಡಿ ದ್ವಾದಶ ಸ್ತೋತ್ರದ ಮಾತು. ರಾಮ ಪ್ರಭುದ್ವ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ. ಪ್ರತಿನಿತ್ಯ ಪರಶುರಾಮ ದೇವರ ಸ್ತೋತ್ರ ಇದೆ. ನಿತ್ಯ ಆಚಾರ್ಯ ಹೇಳಿದ ಸ್ತೋತ್ರ ಅಂದಮೇಲೆ ಅದು ಹೈಯೆಸ್ಟ್, ಅದು ಪರಶುರಾಮ ದೇವರ ಮೇಲೆ ಡೈರೆಕ್ಟ್ ರೀಚ್ ಆಗೋದು. ಯಾರ ಕೈಲೂ ಕೊಡೋದು, ಡೈರೆಕ್ಟ್ ಕೊಟ್ಟರೆ ಹಾಗೋ ಹಾಗೆ. ಪ್ರತಿನಿತ್ಯ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ನೈವೇದ್ಯ ಕಾಲಕ್ಕೆ ಯಾಕೆ ದ್ವಾದ ಸ್ತೋತ್ರ ಹೇಳಬೇಕು ಅಂದ್ರೆ, ರೂಪದ ಸ್ತೋತ್ರ ಬಂತ ಅಲ್ಲಿಗ, ಅಡಿಗೆ ಬೆಂಕಿಯಲ್ಲಿ ಆಗಿದೆಯಲ್ಲ, ಪರಮಾತ್ಮ ಒಳಗಿದ್ದಾರಲ್ಲ, ಅದಿಷ್ಟು ಸೇರ್ಲಕ್ ಬೇಕಾಗಿದೆ. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ದ್ವಾದಶ ಸ್ತೋತ್ರಕ್ಕೂ ಇದಕ್ಕೂ ತುಂಬಾ ಸಂಬಂಧ ಇದೆ. ಆ ಎರಡು ಸ್ತೋತ್ರ ಪ್ರತಿನಿತ್ಯ ಹೇಳ್ತಾ, ಇಡೀ ದ್ವಾದ ಸ್ತೋತ್ರ ಹೇಳ್ತಾ ಇದ್ರೆ ಭಾರಿ ಭಾರಿ ಪುಣ್ಯ. ಹಾಗೆ ಪರಶುರಾಮ ಜಯಂತಿ ಸಾರ್ಥಕವಾಗ್ತದೆ. ಅಕ್ಷಯ ತೃತೀಯ ಅಂದ್ರೆ ನಮಗೆ ನೆನಪಾಗೋದು ಬಂಗಾರ ತಗೋಬೇಕು, ಬಂಗಾರ ಮಾತು ಎತ್ತಿದ್ರೆ ಬಂಗಾರ ಬಂಗಾರ. ಆ ಬಂಗಾರ ತಗೋಬೇಡ್ರಿ, ಅದರಿಂದ ಭಾರಿ ಪ್ರಾಬ್ಲಮ್ ಬರ್ತವೆ, ಗೊತ್ತಾಯ್ತಾ? ಬಂಗಾರದ ಕಲಿ ಇರ್ತಾನಂತ ಬಂಗಾರದಲ್ಲಿ, ಭಾಗವತ ಹೇಳ್ತದೆ. ಬಂಗಾರ ಅಂದ್ರೆ ಸುವರ್ಣ, ಸುವರ್ಣ ಅಂದ್ರೆ ಶಾಸ್ತ್ರ, ವರ್ಣ ಅಂದ್ರೆ ಸುವರ್ಣ. ಸರ್ವಮೂಲ ಗ್ರಂಥಗಳೇ ಸುವರ್ಣ, ವೇದವ್ಯಾಸ ಗ್ರಂಥಗಳೇ ಸುವರ್ಣ, ನಮ್ಮ ಶಾಸ್ತ್ರ ಗ್ರಂಥಗಳೇ ಸುವರ್ಣ. ಅದನ್ನು ಕೊಂಡ್ಕೊಡ್ರಿ ಅಂತ ಅರ್ಥ. ಅದು ಸಂಸಾರದಿಂದ ಪಾರು ಮಾಡ್ತದೆ ನಮ್ಮನ್ನ, ಇದು ಸಂಸಾರಕ್ಕೆ ಹಾಕ್ತದೆ, ಸಂಸಾರದಿಂದ ಪಾರು ಮಾಡ್ತದೆ. ಆದ್ರಿಂದ ಶಾಸ್ತ್ರ ಗ್ರಂಥಗಳ ಪಠಣ, ಪಾರಾಯಣ, ದಾನ ಅವನ್ನ ಸ್ಮರಿಸಿರಾಮ ಜಯಂತಿ ಉಪಯೋಗಿಸ್ಬೇಕು, ಅಕ್ಷಯ ತೃತೀಯಾಗಿ ಮಾಡಬೇಕೇ ಹೊರತು ಇದನ್ನಲ್ಲ. ನಮ್ಮ ಜನ ಎಲ್ಲ ಡೂಪ್ಲಿಕೇಟ್ ಮಾಡೋದೇ ಜಾಸ್ತಿ ಅಲ್ಲ. ಬಂಗಾರ ಡೂಪ್ಲಿಕೇಟು, ಜ್ಞಾನ ಡೂಪ್ಲಿಕೇಟ್ ಆದ್ರೆ ಬಂಗಾರ ಆಗ್ತದೆ, ಬಂಗಾರ ಡೂಪ್ಲಿಕೇಟ್ ಶ್ರೀ ಗೋಲ್ಡ್ ಆಗ್ತದೆ ಅಷ್ಟೇನೆ. ಇವತ್ತು ಜ್ಞಾನಕ್ಕಿರೋ ಪ್ರಾಶಸ್ತ್ಯ ಯಾವುದಕ್ಕೂ ಇಲ್ಲ. ಆದ್ರಿಂದ ಜ್ಞಾನ ಕಾರ್ಯ ಮಾಡಿ ಅಕ್ಷಯವಾಗ್ತದೆ. ಈ ಸುವರ್ಣ ಅಕ್ಷಯ ಆಗೋದಿಲ್ಲ, ಜ್ಞಾನ ಸುವರ್ಣ ಅಕ್ಷಯವಾಗ್ತದೆ. ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಈ ಜನ್ಮದ ಜ್ಞಾನ ಬಂತಲ್ಲ ನಮಗೀಗ, ವೇಸ್ಟ್ ಆಗೋದಿಲ್ಲ, ಮುಂದಿನ ಜನ್ಮದಲ್ಲಿ ಮತ್ತೆ ಒಳ್ಳೆಯವನ್ನ ಹುಡ್ತಾನೆ. ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋಭಿ ಜಾಯತೆ. ಅಷ್ಟೇ ಅಲ್ಲ, ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ. ಹಿಂದಿನ ಜ್ಞಾನ ಮತ್ತೆ ಬರುತ್ತೆ, ಮತ್ತೆ ಸಾಧನೆ ಮಾಡ್ತಾನೆ. ಯತತೇಜ ತಥ ಭೂಯ ಸಂಸಿದ್ಧವು ಕುರುನಂದನ. ಮತ್ತೆ ಪ್ರಯತ್ನ ಪಡ್ತಾನೆ, ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ಸಾಯ್ತಾನೆ, ಮತ್ತೆ ಬರುತ್ತೆ. ಹೀಗೆ ಮಾಡಿ ಕೊನೆಗೆ ಅನೇಕ ಜನ್ಮ ಸಂಸಿದ್ಧ ಲಭತೆ ಪರಾಮಗತಿ ಅಂತ ಹೇಳಿ ಕೊನೆಗೆ ನನ್ನತ್ರ ಬರ್ತಾನೆ ಅಂತ ಹೇಳಿಬಿಡ್ತಾನೆ. ನಿಜವಾದ ಸುವರ್ಣ, ನಿಜವಾದ ಅಕ್ಷಯ ಅಂದ್ರೆ ಜ್ಞಾನ ಶಾಶ್ವತ. ಅದನ್ನು ತಿಳ್ಕೊಳ್ಳೋದಕ್ಕೆ ಅಕ್ಷಯ ತೃತೀಯ ನಮಗೆ ದೊಡ್ಡ ದಿವಸ. ಇಂಥ ಪವಿತ್ರವಾದ ದಿವಸದಲ್ಲಿ ಪರಶುರಾಮ ದೇವರ ಮಹತ್ವ ಇದನ್ನೆರಡು ಕೇಳೋದಕ್ಕೆ ಸಾಧ್ಯವಾಗಿದೆ. ನಮ್ಮ ವ್ಯಾಸ ಮತ್ತು ಸಂಶೋಧನಾ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ಪ್ರತಿ ಸಲದಂತೆ ಶ್ರೀ ಶ್ರೀ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಟಿ ಎನ್ ನಾಗ ಗುರುರಾಜರಾವ್ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು ಮತ್ತು ಶ್ರೀ ಶ್ರೀಪತಿ ಅಂತಕ್ಕಂಥವರು, ಮೊಳ್ಳೂರು ಶ್ರೀಧರರು, ಇಷ್ಟು ಜನ ಈಗ ಹೆಚ್ಚು ಜನ ಆಗಿದ್ದಾರೆ ಸೇವಾಕರ್ತರುಗಳು, ಅವರೆಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರು ವಿಶೇಷ ಅನುಗ್ರಹವನ್ನು ಮಾಡಲಿ. ಮೊದಲೇ ಹೇಳಿದ ನಿಜವಾದ ಸುವರ್ಣ ಅಂದ್ರೆ ಜ್ಞಾನನೇ, ಆದ್ದರಿಂದಾಗಿನೇ ಅದಕ್ಕೆ ಮಾಡ್ತಕ್ಕಂಥ ಪ್ರತಿಯೊಂದು ನಮಗೆ ಅಕ್ಷಯವಾದ್ದರಿಂದ ಇವರೆಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಜೂನ್ 22 ಶ್ರೀಪಾದರಾಜರ ಆರಾಧನೆಯೆಲ್ಲ ಬರ್ತಾರೆ. ಶ್ರೀಪಾದರಾಜರು, ಸತ್ಯಾಭಿನವ ತೀರ್ಥರು, ಕೃಷ್ಣ ದ್ವೈಪಾಯನ ತೀರ್ಥರು, ಮೂರು ಜನದ ಆರಾಧನೆ ಬರ್ತಾರೆ. 8 ದಿನದ ಆರಾಧನೆ ನಿಮಿತ್ತವಾಗಿ ಜೂನ್ 22 ತಾರೀಕು ಶನಿವಾರ ಅವತ್ತು ಕಾರ್ಯಕ್ರಮ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ.